ಯಾವುದಕ್ಕೆ ಆದರೂ ಕೂಡ ನಿತ್ಯತ್ವದಲ್ಲಿ ಆಪೋಸಿಟ್ ಆಗಿದೆಯೋ ಅದರಲ್ಲೂ ಹಾಗೆ ಇದೆ. ಅಪ್ರಾಕೃತ ಕಪ್ಪದು ಅಪ್ರಾಕೃತ ಕಪ್ಪಿನಲ್ಲೇ ಸೇರ್ಕೊಂಡ್ಬಿಟ್ಟೆ. ಬಿಳಿ ಹಾಲು ಬಿಳಿಯಾಗಿರೋದು ಹಾಲು ಜೊತೆಗೆ ಬಿಳಿಯಾಗಿದೆ. ಟಾರು ಸ್ವಾಭಾವಿಕವಾಗಿ ಕಪ್ಪಾಗಿದೆ ಆ ಥರ. ಹೌದು, ಕಪ್ಪೇ ತಾತ್ವತ ಅದು ಇನ್ನು ತಮಾಷೆ ಅಂದರೆ ಅದನ್ನು ಚೆಷ್ಟಾಯ್ ಮಾಡಲಿಕ್ಕೆ ಬರೋದಿಲ್ಲ ಅಂಥದ್ದು. ಪ್ರಾಕೃತ ಕತ್ತಲೆ ಏನು ಮಾಡಿದ್ರೆ ಹೋಗುತ್ತೆ? ಬೆಳೆತಂದ್ರೆ ಹೋಗುತ್ತೆ. ಅಪ್ರಾಕೃತ ಕತ್ತಲೆ ಬೆಳೆತಂದ್ರೆ ಹೋಗೋದಿಲ್ಲ. ಅರ್ಥ ಆಯ್ತಾ? ಅದರಿಂದ ಇನ್ನೂ ಡೇಂಜರಸ್. ಆ ಅರ್ಥಲ್ಲಿ ಅಪ್ರಾಕೃತ ಅಂದರೆ ನಿತ್ಯತ್ವ ರೂಪ ಅಪ್ರಾಕೃತತ್ವ ಹೊರತು ಇಂಥ ಅಪ್ರಾಕೃತತ್ವ ಅಲ್ಲ. ಯದ್ಗತ್ವ ನನಿವರ್ತಂತೆ ತದ್ಧಾಮ ಪರಮಮ್ಮ ಮಮ. ಲೋಕ ಆಗಿದೆ, ಅಲ್ಲಿ ಹೋದವನು ಕೂಡ ಏನಾಗ್ಬಿಡ್ತಾನೆ? ಕೆಲವರು ಎಲ್ಲ ಸರಿನೇ, ಎಷ್ಟು ದಿವಸ ಹೋದ ಯಾರಿಗೆ ಗೊತ್ತು ಅಂತ ಹೇಳಿದರೆ ಆ ಪ್ರಶ್ನೆ ಯೋಚನೆ. ಯದ್ಗತ್ವ ನನಿವರ್ತಂತೆ, ಅದೇ ಇನ್ನು ಏನು ಹೇಳಿದ್ರಾಗ ನಾ ಪುನಃ ನಚ ಪುನರಾವರ್ತತೆ ನಚ ಪುನರಾವರ್ತತೆ ಅನ್ನೋ ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಅತ್ಯಂತ ಮುಖ್ಯವಾದ ಇದನ್ನು ಕಾನ್ಸೆಪ್ಟ್ ಇದ್ದು ಬಿಟ್ರೆ ಹಿರಣ್ಯಕಶಿಪುವಿನ ಅವರೆಲ್ಲ ಅಂತ ವರ ಕೇಳ್ತಾನೆ ಇರಲಿಲ್ಲ. ಅವ್ರು ಏನು ಕೇಳಿ ಇಲ್ಲೇ ಶಾಶ್ವತ ಇರಬೇಕು ಅಂತ ಕೇಳಿದ್ರು. ಅದೇ ತಪ್ಪಾಯ್ತು. ಇಲ್ಲಿ ವಿದ್ಯಾರ್ಥಿ ಕಾಲೇಜಲ್ಲೇ ಶಾಶ್ವತ ಇದ್ಬಿಟ್ರೆ ಏನಾಗುತ್ತೆ? ಫೇಲ್ ಆಗಿಬಿಡ್ತಾನೆ ಅಂತ ಅರ್ಥ. ಅವನೇನಾಗಬೇಕು? ಪರ್ಮನೆಂಟ್ ಜಾಬ್ ಹುಡುಕ್ಬೇಕು, ಪರ್ಮನೆಂಟ್ ಸ್ಟೂಡೆಂಟ್ ಆಗಬಾರ್ದು. ಇಲ್ಲಿ ಆಗಿರೋದು ಹಾಗೆ ಇಲ್ಲೇ ಇಷ್ಟಪಟ್ಟರು ಅವರು. ಅದಕ್ಕೆ ಅವರು ಸತ್ತೋದು. ಇದು ಸಿಗಲಿಲ್ಲ, ಅದು ಸಿಗಲಿಲ್ಲ. ಕೊನೆಗೆ ಅದ್ರ ಬದಲು ಏನಂತ ದುರ್ವಾದಿಗಳು ಏನು ಮಾಡಿಬಿಟ್ರು ಇನ್ನು ಕೇಳಲೇ ಇಲ್ಲ ಅವರು. ಏನು ಮಾಡಿದರು ಅವರು? ಆಲೋಕ ಕೊಡು ಅಂತ ಕೇಳಿ. ನಿತ್ಯತ್ವ ಧ್ರುವ, ಹೆಸರೇ ಧ್ರುವ. ಆ ಧ್ರುವದ ಕಾನ್ಸೆಪ್ಟ್ ಇದ್ದಕ್ಕೆ ಧ್ರುವ ಆಗಿಬಿಟ್ಟ. ಇವರೆಲ್ಲ ಅಧ್ರುವದ ಬಗ್ಗೆ ಯೋಚನೆ ಮಾಡಿದ್ರು. ಅಧ್ರುವದ ಬಗ್ಗೆ ಯೋಚನೆ ಮಾಡಿದ್ದಕ್ಕೋಸ್ಕರ ಅವನೇನಾಯ್ತು ಏನು ಹೊತ್ತಿ ಅಂತ ಕೇಳಿದರೆ ಪಾಸ್ ಆದರೆ ಸಾಕು, ಅದ್ರ ಕ್ವಾಲಿಟಿ ಏನಿರುತ್ತೆ ಒಂದು. ಈ ಸೆಕೆಂಡ್ ಟೈಮ್ ಪಾಸ್ ಆದರೂ ಸಾಕು, ಆ ಟೈಪ್ ಕೆಲವರು ಇರ್ತಾರೆ. ಫಸ್ಟ್ ಟೈಮ್ ಐಡಿಯಾ ಇಟ್ಕೊಳ್ಳೋದಿಲ್ಲ ಅವ್ರು. ಫಸ್ಟ್ ಟೈಮ್ ಯಾರು ಪಾಸ್ ಆಗ್ತಾರೆ ಅವ್ರು ಪುಸ್ತಕಿಸ್ಕೊಳ್ಳೋಕೆ ಕಾಯ್ತಿರ್ತಾರೆ ಅಷ್ಟೇ. ಅಂತ ಹುಡುಗರೇ ಇರ್ತಾರೆ ಅವ್ರು. ಏನು ಇದು ಫಸ್ಟ್ ಇಯರ್ ಈಗಲೇ ಪಾಸ್ ಆಗಬೇಕಾ ಫಸ್ಟ್ ಅಟೆಂಪ್ಟ್ಗೆ ಅಂತ ಅಂತವ್ರು ಏನು ಹೇಳ್ಬೋದು? ಇದು ದುರ್ಯೋಧ ಅವರೆಲ್ಲ ಹಾಗಿದ್ದವ್ರು. ಅದು ಸರಿ, ಉದಾಹರಣೆ ಕಾಲೇಜ್ ಇದೆಯಪ್ಪ, ಸಿಕ್ಕಾಬಟ್ಟೆ ಫೆಸಿಲಿಟೀಸ್ ಇದರೊಳಗೆ ಎಲ್ಲ ಕೂತಲ್ಲೇ. ಅಂಥ ಕಾಲೇಜಾದ್ರೂ ಪಾಸ್ ಆಗಬೇಕು. ಮತ್ತೆ ಎಷ್ಟು ಚೆನ್ನಾಗಿ ಅಲ್ಲಿ ಹೇಳಕ್ಕೆ ಬರೋದಿಲ್ಲ. ವರ್ಸ್ಟ್ ಕಾಲೇಜು ಪಾಸ್ ಆಗಬೇಕು, ಬೆಸ್ಟ್ ಕಾಲೇಜು ಮತ್ತೆ ಪಾಸ್ ಆಗಬೇಕು. ಎಂಥ ಬೆಸ್ಟ್ ಆದರೂ ಅಂದರೆ ಬ್ರಾಹ್ಮಣ ಜನ್ಮ ಬಂದರೂ ಸಾಧನೆ ಮಾಡಬೇಕು. ಸಾಮಾನ್ಯ ಬ್ರಾಹ್ಮಣ ಹೇಗೋ ಬಂದಿದ್ದೆ ಬಿಡಾಗಿಲ್ಲ ಮತ್ತೆ ಇನ್ನು ಅರ್ಥ ಮಾಡ್ತಾಗುತ್ತೆ. ಇವತ್ತು ಬಿಟಿ ಕೆಲಸಕ್ಕೆ ಸನ್ನೆ ಆಗಿಕೊಂಡು ಮಾಡಿದಷ್ಟು ತೊಂದರೆ ಇದೆ ಅವರಿಗೆ. ದೇವರ ಹಣೆ ಇಲ್ಲ, ಬಿಟ್ಟಿದ್ದಾರೆ ಅಷ್ಟೇ. ಅವ್ರು ಬೇಕೇ ಇಲ್ಲ, ಅವ್ರು ಏನೋ ಇದ್ದಾಗಲಕ್ಕೆ ಕೆಲಸಕ್ಕೆ ಬಾರದು. ಇಂಥದ್ದು ಇಲ್ಲದವರು ಅದು ಮಾಡ್ತಾರೆ ಅಂತ ತಿಳ್ಕೊಂಡ್ರು. ಇಂಥ ಒಳ್ಳೆ ಕೆಲಸ ಇಲ್ಲದವರೇ ಕೆಲಸ ಮಾಡ್ತಾರೆ, ನಮಗಿದೆಯಲ್ಲ ಮತ್ತೆ ಯಾಕೆ? ಆ ಲೋಕನೇ ಬೇರೆ ಅಂತ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಅರ್ಥ ಆಯ್ತಾ? ಆ ತಿರುಣಕೃಷ್ಣಲ್ಲಾದವರು ತಪ್ಪು ಹೇಗೆ ಮಾಡಿದ್ರು ಅಂತ ಇವತ್ತು ತಪ್ಪು ಹೇಗೆ ಮಾಡ್ತಾರಾಗಿದ್ರೆ? ಆ ಕತೆ ಕೇಳಿದಾಗ ಏನು ಅನಿಸುತ್ತೆ ನಮಗೆ? ಅಷ್ಟು ದಡ್ಡ ಇರ್ತಾರೆ ಅಂತೇಳಿ. ಇವತ್ತು ಇದ್ದಾರಲ್ಲ, ಆಗಿದ್ರೆ ದಡ್ಡ ಇದ್ದೇ ಇದ್ದಾರೆ ಅಂತ ಹೇಳಿದ ಮೇಲೆ ಅದು ಅಸಂಭಾವಿತ ಅಲ್ಲೇ ಇಲ್ಲ. ಕೆಲವು ವಿಷಯಗಳು ನೋಡಿದಾಗ ಏನು ಮನುಷ್ಯರಿಗೆ ಇರೋದು 100 ವರ್ಷ ಆಯುಷ್ಯ. ಅದರಲ್ಲಿ ಪ್ರಹ್ಲಾದರಾದ್ರು ಹೇಳಿದಾಗ ಅರ್ಧ ರಾತ್ರಿಯಲ್ಲಿ ಹೋಯ್ತು, ರೋಗಾದಿಗಳಲ್ಲಿ ಹೋಯ್ತು, ಉಳಿದು ಸ್ವಲ್ಪ ದಿವಸ. ಅದರಲ್ಲಿ ವೈಕುಂಠಕ್ಕೆ ಹೋಗೋದು ಸಾಧನೆ ಮಾಡಬೇಕು, ಎಷ್ಟು ಕಡಿಮೆ ಕಾಲ ಇದೆ. ಈ ಎಚ್ಚರ ಅಷ್ಟು ಸ್ಪಷ್ಟ ಹೇಳ್ತಾರೆ. ಇಷ್ಟಾದ್ರೆ ನಮ್ಗೆ ಏನಿಸುತ್ತೆ? ಅಯ್ಯ ಅಲ್ಲಿ ಯಾರಿಗೋ ಇದೆ, ನಮಗೇನು ಅಲ್ಲೇ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾನಲ್ಲ, ಅದು ತಪ್ಪು. ಇಷ್ಟೆಲ್ಲ ಉಪದೇಶ ಮಾಡಿ ಜ್ಞಾನಿಗಳು ಬಂದು ನಡೆಸಿ ತೋರಿಸಿ ಮತ್ತೆ ಅವರು ಕೂಡ ಅವ್ರು ಪ್ರಾಕ್ಟಿಕಲಿ ಮಾಡಿ ತೋರಿಸಿದ್ರು ನಂಬಿಕೆ ಬಂದಿಲ್ಲ ಅಂದರೆ ಅದು ಜಾಣತನ ನಡ್ತಾನ. ಆ ಅರ್ಥದಲ್ಲಿ ಇಂಥ ವೈಕುಂಠ ಲೋಕದ ಕಾನ್ಸೆಪ್ಟ್ ಗೊತ್ತಿದ್ರೆ ಆಗ ಜ್ಞಾನಿಗಳು ಏನು ಮಾಡ್ತಾರಾಗ ಈ ಲೋಕಕ್ಕೆ ಅಟ್ರಾಕ್ಟ್ ಆಗೋದಿಲ್ಲ. ಸೊ ದೈತ್ಯರು ಮಾಡಿದ ತಪ್ಪೆಲ್ಲ ಅನಿತ್ಯ ಲೋಕವನ್ನೇ ನಿತ್ಯ ಅಂತ ಭ್ರಮಿಸಿಬಿಟ್ಟು ಅದರಲ್ಲೇ ಇರೋ ಪ್ರಯತ್ನ ಮಾಡಿದರು. ಇವರು ಅನಿತ್ಯ ಲೋಕ ಅಂತ ಎಚ್ಚರ ಇದ್ದಿದ್ದರಿಂದ ಅದನ್ನು ಬಿಟ್ಟುಬಿಟ್ಟು ನಿತ್ಯ ಲೋಕಕ್ಕೆ ಹೋಗೋ ಎಚ್ಚರಿಕೆ ತೋರಿಸಿ ಎಚ್ಚೆತ್ತು ಇರೋ ಕಂಡೆ ಮನವೇ ಅಂದ್ರೆ ಅದು ನಿತ್ಯ ಲೋಕ ಅಲ್ಲಿದೆ. ಆಗ ನಾನು ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅದಕ್ಕೆ ಹೇಳಕ್ಕೆ ಇಷ್ಟೆಲ್ಲ ಹೇಳ್ತಾರೆ. ಯದ್ಗತ್ವ ನಾ ನಿವರ್ತಂತೆ ತದ್ಧಾಮ ಪರಮಂ ಮಮ ಸ್ವರೂಪಂ ಕಥಯತಿ ನತತ್ ಇತ್ಯಾದಿನ ಉತ್ತರ ವಾಕ್ಯಾನಾಂ ಸಂಗತಿ ಅಪ್ರತೀತೇ ತಾಂ ಸೂಚಯನ್ನಾಹ ಸ್ವರೂಪಮಿತಿ. ಮುಂದಿನ ವಾಕ್ಯಗಳಿಗೆ ಸಂಗತಿ ಅದೇನು ಲಿಂಕ್ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಸ್ವರೂಪಮಿತಿ ಯಾವುದರ ಸ್ವರೂಪ? ಪದಂ. ಆ ವೈವಿಧ್ಯವಾದ ಪದಕ್ಕೆ ಹೋಗ್ತಾರೆ ಅಂತ ಹೇಳಿದಾರಲ್ಲ, ಪದ ಯಾವುದು ಅಂತ ಹೇಳಿದರು. ಅನೇನ ಕೀದೃಶಂ ತತ್ಪದಂ ತ ಯತ್ ಪ್ರಾಪ್ತಿ. ಇಲ್ಲಿ ಇನ್ನೊಂದು ಸ್ವಾರಸ್ಯ ಇದೆ ಅದರಲ್ಲಿ. ಅಲ್ಲಿ ಸೂರ್ಯನ ಲೋಕ ಅಲ್ಲ ಅದು, ಚಂದ್ರನ ಲೋಕ ಅಲ್ಲ, ಅಗ್ನಿಯ ಲೋಕ ಅಲ್ಲ ಅಂತ ಹೇಳಿದ್ರಿಂದ ಸೌರಾದಿ ಮತಗಳೆಲ್ಲ ಹೋದ ಅಲ್ಲಿಗೆ. ಸೂರ್ಯ ಬೆಳಗೋದಿಲ್ಲ ಅಂದಮೇಲೆ ಸೂರ್ಯ ಸರ್ವೋತ್ತಮನಲ್ಲ ಅಂತಾಯ್ತಲ್ಲ, ಚಂದ್ರ ಸರ್ವೋತ್ತಮನಲ್ಲ, ಇವರೆಲ್ಲ ಸರ್ವೋತ್ತಮರಲ್ಲ ಅನ್ನೋ ವಿಶೇಷ ಬಂದಿದ್ದರಿಂದ ವಿಷ್ಣು ಸರ್ವೋತ್ತಮತ್ವ ಬಂತು ಅದರಲ್ಲಿ. ಸೂರ್ಯ ಬೆಳಗಲಾರದ ಲೋಕ ಅಂತ ಹೇಳಿದಾಗ ಸೂರ್ಯನಿಗೆ ಪ್ರಕಾಶಕ್ಕೆ ಅವಕಾಶನೇ ಇಲ್ಲ ಅಲ್ಲಿ. ಅಂದಮೇಲೆ ಇಷ್ಟಾದರೂ ಸೂರ್ಯ ಸರ್ವೋತ್ತಮ ಇದು ಗಾಯತ್ರಿ ಮಂತ್ರ ಸೂರ್ಯನ ಹೇಳುತ್ತಂದ್ರೆ ತಪ್ಪಾಯ್ತಾಗ. ಇವತ್ತು ಅಲ್ಲೆಲ್ಲ ತತ್ತಿಡ್ಕೊಂಡಿಲ್ಲ, ಗಾಯತ್ರಿ ಮಂತ್ರ ಹೇಳೋರೇ ಬಿಟ್ಟಿದ್ದಾರೆ. ಆ ಹೇಳೋರು ಕೂಡ ಏನಂತ ಹೇಳ್ತಾರೆ, 194 ಜನ ಅದನ್ನ ಸೂರ್ಯಮಂತ್ರ ಅಂತ ತಿಳ್ಕೊಂಡ್ಬಿಡುತ್ತ. ಸೂರ್ಯಮಂತ್ರ ಅಲ್ಲ ಅದು, ಯಾರ ಮಂತ್ರ? ವಿಷ್ಣು ಮಂತ್ರ. ದೇಹ ಸದಾ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ. ಆಗ ನಮಗೆ ಗೊತ್ತಾಗತ್ತೆ ಈ ಭಗವದ್ಗೀತೆ ಮತ್ತೆ ಮುಂದೆ ಹೇಳ್ತಾನೆ, ಈ ಸೂರ್ಯನ ಒಳಗಿದ್ದು ಬೆಳಗೋ ನಾನೇ ಅಂತ ಮುಂದೆ ಹೇಳ್ತಾನೆ. ಅಲ್ಲಿ ಸೂರ್ಯನ ಬೆಳಕಿಲ್ಲ, ಇಲ್ಲಿ ಸೂರ್ಯನ ಬೆಳಕು ಅವನದಲ್ಲ ಮತ್ತೆ. ಪರಮಾತ್ಮ ಇದು ಮುಂದೆ ಇಲ್ಲೇ ಹೇಳ್ತಾನೆ ಆ ಮಾತನ್ನು. ಅಂದಮೇಲೆ ಸೌರಮತಕ್ಕೆ ಅವಕಾಶ ಏನೇ ಇಲ್ಲ. ಸೌರಮತ ಹೋದ ಮೇಲೆ ಅದು ಸ್ವಲ್ಪ ಉಪಲಕ್ಷಣ ಎಲ್ಲ ಮತ ಖಂಡನೆ ಆದಾಗ ಬ್ರಹ್ಮಸೂತ್ರಗಳಲ್ಲಿ ಪಾಶುಪತ ಮತ ಖಂಡನೆ ಮಾಡಿದ ತಕ್ಷಣ ಉಳಿದ ಎಲ್ಲ ಮತಗಳು ಹೋಯಿತು ಉಪಲಕ್ಷಣೆ ಅಂತ ಕರೆದು. ಇಲ್ಲಿ ಸೂರ್ಯಮತ ಹೋದ ತಕ್ಷಣ ಉಳಿದೆಲ್ಲ ಹೋದಂತೆ ಲೆಕ್ಕ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಸೂರ್ಯ ದೇವಸ್ಥಾನ ಇರೋ ಇದೆ ಅಲ್ಲೂ ಇಲ್ಲ ಅಂತಲ್ಲ, ಆದರೆ ಸೂರ್ಯ ಮಂತ್ರ ಅಂತ ತಿಳ್ಕೊಂಡಿದ್ದಾರೆ, ಭಾರಿ ತಪ್ಪದು. ಸೂರ್ಯ ದ್ರಷ್ಟಾರ ಮುನಿನೂ ಅಲ್ಲ, ಪ್ರತಿಪಾ ಋಷಿನೂ ಅಲ್ಲ, ದೇವತೆಯೂ ಅಲ್ಲ. ತಪ್ಪು ತಿಳ್ಕೊಂಡಾಗ ಗಾಯತ್ರಿ ಮಂತ್ರ ಮಾಡಿದ್ದೆಲ್ಲ ಏನಾಯ್ತು, ಅಲ್ಲಿಗೆ ವೇಸ್ಟ್ ಆಗೋಯ್ತು. ಸ್ವರೂಪಂ ಯಾರ ಕೈಯಲ್ಲೇ ಕೊಡೋ ಅಂತ ಇನ್ನೊಬ್ಬರ ಕೈಯಲ್ಲಿ ಕೊಟ್ಬಿಟ್ರೆ ಏನಾಯ್ತಾಗ, ಪಾಪ ಏನೋ ಡ್ರಾ ಇದು ಕೊಟ್ಟಿದ್ದ ಕ್ಯಾಶ್ ಬಂಗಾರದ ಪದಾರ್ಥ ಅವ್ರಿಗೆ ಕೊಡೋದು, ಇನ್ನೊಬ್ರಿಗೆ ಕೊಟ್ಟು ಬಂದ್ಬಿಟ್ಟ ಹೆಸರಿದ್ದವ್ರಿಗೆ. ಏನಾಯ್ತು ಈಗ ಅವ್ರಿಗೆ ತಲುಪಲಿಲ್ಲ, ಇವ್ರಿಗೆ ತಲುಪಿಲ್ಲ, ಅವ್ರ ಅಡ್ರೆಸ್ಲೆಸ್ ಹೋಗಿಬಿಟ್ಟ ಕೊನೆಗೆ, ಮೋಸ ಆಗಲಿಲ್ಲ. ಅದು ಮಾಡ್ತಕ್ಕಂಥ ಸತ್ಕರ್ಮಗಳಲ್ಲಿ ಯಾರಿಗೆ ಅರ್ಪಿತ ಆಗಬೇಕು, ಸೂರ್ಯನಿಗಲ್ಲ. ಸೂರ್ಯಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣನಿಗೆ. ಅಲ್ಲಿ ಮಾಡೋದು ಮಾಡಿ ರಾಂಗ್ ಅಡ್ರೆಸ್ಸಿಗೆ ಪೋಸ್ಟ್ ಮಾಡಿದರೆ ವೇಸ್ಟ್ ಅದು. ಅದಕ್ಕೆ ಆಚಾರ್ಯ ಎಲ್ಲ ತಿಳಿಸ್ಕೊಟ್ಟಿದ್ದರಿಂದನೇ ಅವರೇ ಆಚಾರ್ಯ, ಶ್ರೀಮದ್ ಆಚಾರ್ಯ ಅನ್ನೋದಕ್ಕೆ ಎಷ್ಟು ಅರ್ಥ ಬರುತ್ತೆ. ಅನೇನ ಏನ ನಿತ್ಯ ಸರಿ, ಹೌದು ಹೌದು ಏನ ಯಾರ ಅದ್ವೈತಿಗಳು ದೇವರನ್ನೇ ಒಪ್ಪ ಅವ್ರು ತಗೊಂಡು ಏನ್ ಮಾಡ್ತಾರೆ, ಅದ್ವೈತಿಗಳು ಯಾರನ್ನೂ ಒಪ್ಪಲ್ಲ. ಇನ್ನು ಸೌರಮತ ಅಂತ ಒಂದು ಮತ ಇದೆ, ಅವ್ರ ಪ್ರಕಾರ ಸೂರ್ಯನೇ ಸರ್ವೋತ್ತಮ ಅಂತ ಹೇಳ್ತಾರೆ. ಗಣಪತ ಮತ ಗಣಪತಿ ಸರ್ವೋತ್ತಮ ಅಂತ ಹೇಳ್ತಾರೆ. ಪಾಶುಪತ ಮತ ಶಿವ ಸರ್ವೋತ್ತಮ ಅಂತ ಹೇಳ್ತಾರೆ. ಶಾಕ್ತ ಮತ ಶಕ್ತಿ ಸರ್ವೋತ್ತಮಗಳು ಅಂತ ಹೇಳ್ತಾರೆ. ಸ್ಕಂದ ಮತ ಸ್ಕಂದ ಸರ್ವೋತ್ತಮರು ಒಂದು ಆರು ಮತಗಳು, ಷಣ್ಮತಗಳು. ಅಷ್ಟು ಮತಗಳು ಹೋಯ್ತು ಈಗ ಸೂರ್ಯ ಮತವನ್ನು ನಿರಾಕರಣೆ ಮಾಡಿದ್ರಿಂದ ಅಷ್ಟು ಮತಗಳು ಹೋಯ್ತು. ಯಾಕೆ ಸೂರ್ಯನ ತಗೊಂಡು ಹೇಳಿದರು ಅಂದರೆ ಸೂರ್ಯನ ಬೆಳಕು ನಮಗೆ ಅರ್ಥ ಆಗುತ್ತೆ. ಈಗ ಅಂತ ಸೂರ್ಯನ ಬೆಳಕೇ ಅಲ್ಲಿ ಬೇಕೇ ಬೇಕಿಲ್ಲ ಅಂದಮೇಲೆ ಎಂಥ ಬೆಳಕಿರಬೇಕಲ್ಲಿ, ಅರ್ಥ ಆಯ್ತಾ? ಪ್ರಮೇಯ ದೀಪಿಕಾ ಉತ್ತರ ವಾಕ್ಯಾನ ಅನೇನ ಕೀದೃಶಂ ತತ್ಪದಂ ಯತ್ ಪ್ರಾಪ್ತಿ ಪುರುಷಾರ್ಥ. ಅಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತೀರಲ್ಲ, ಎಂಥ ಪದ ಅಂದರೆ ನಿತ್ಯವಾದ ಪದ ಅಂತ ಹೇಳೋದಕ್ಕೋಸ್ಕರ ಅಲ್ಲಿ ಬೆಳಕಿದೆ, ನಿತ್ಯತ್ವ ಇದೆ ಎರಡೆರಡು. ತಮಸ್ಸಿನಲ್ಲಿ ತಮಸ್ಸಿದೆ, ಅದು ನಿತ್ಯತ್ವ ಇದೆ. ಅಲ್ಲಿ ಅಲ್ಲಿ ಹೋಗಲೇಬಾರದು ಅಂತ ಅಲ್ಲಿ ಬರಬೇಕು, ಇಲ್ಲಿ ಹೋಗಲೇಬೇಕು ಅಂತ ಇದಕ್ಕೆ ಅನಿಸ್ಬೇಕು. ಸ್ವರೂಪಂ ಇತ್ಯನೇನ ಪದಂ ಇತ್ಯುಕ್ತಸ್ಯ ಧಾಮ ಇತಿ. ಧಾಮ ಅಂದರೆ ಪರಮಾತ್ಮನ ತೇಜಸ್ಸು, ವೈಕುಂಠಲು, ಅನೇಕ ಅರ್ಥ ಧಾಮ ಶಬ್ದಕ್ಕೆ. ಎಲ್ಲ ಅರ್ಥದಲ್ಲೂ ಅದು ಸರಿನೇ. ಅದಕ್ಕೆ ತ್ರಿಧಾಮ ದೇವರಿಗೆ ತ್ರಿಧಾಮ, ಶ್ವೇತದ್ವೀಪನೂ ಧಾಮ, ಅನಂತಾಸನನೂ ಧಾಮ, ವೈಕುಂಠನೂ ಧಾಮ. ಅದಕ್ಕೆ ತದ್ಧಾಮ ಅಂತ ಹೇಳಿದ್ರಿಂದ ಮೂರು ಬಂದು ಹೋಯ್ತಾರೆ. ಧಾಮ ಇತಿ ವಕ್ಷ್ಯಮಾನಸ್ಯ ಚ ಅರ್ಥೆ ಚಾರ್ಥೇಪಿ ಉಕ್ತೋ ಭವತಿ. ಇಲ್ಲಿ ವಕ್ಷ್ಯಮಾನಸ್ಯ ಚ ಅರ್ಥೋಪಿ ಉಕ್ತೋ ಭವತಿ, ಚ ಅಂತಕ್ಕಂಥ ಅರ್ಥ ಕೂಡ ಅದರಿಂದ ಬಂದಂತೆ ಆಯಿತು. ಅಲ್ಲಿ ಏನು ಹೇಳ್ತಾರೆ ಮುಂದೆ, ಸ್ಥಾನ ತೇಜಸೋಹೋ ಅಸಂಗತತ್ವಾತ್. ಸ್ಥಾನ ತೇಜಸೋಹೋ ಅಸಂಗತತ್ವಾತ್. ಇಲ್ಲಿ ಸ್ಥಾನ ಮತ್ತು ತೇಜಸ್ಸು ಅವೆಲ್ಲಕ್ಕಿಂತ ಹೆಚ್ಚು ಮುಖ್ಯವಾದ ಯಾವುದು, ಪರಮಾತ್ಮನ ಸ್ವರೂಪ ಅನ್ನೋದು ಮುಖ್ಯ. ಪದಶಬ್ದಕ್ಕೆ ಸ್ವರೂಪ ಅಂತ ಹೇಳಬಹುದಾ ಅಂದರೆ ಆಚಾರ್ಯ ಕೋಟ್ ಮಾಡ್ತಾರೆ, ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನ ಪಣ್ಯತೆ. ದೊಡ್ಡವರ ಸ್ವರೂಪವನ್ನು ಭಗವತ್ಪಾದರು ಅಂತ ಕರೆಯೋದಿಲ್ಲ, ಟೀಕಾಕೃತ್ಪಾದರು. ಆ ಅರ್ಥದಲ್ಲಿ ಪದ ಅಂತ ಹೇಳಿದರೆ ಪದ ಪದ ಪದಗಳು ಅದೂ ಅಲ್ಲ. ಪದ ಒಂದೆರಡು ಪದಗಳಿಟ್ಟರು ಅಂದರೆ ಹೆಜ್ಜೆಗಳು ಅಂತಲೂ ಅರ್ಥ ಅಲ್ಲ. ಆಮೇಲೆ ಪದ ಅಂದರೆ ಸ್ಥಾನ ಅಂತಲೂ ಅಲ್ಲ, ಪದ ಅಂದರೆ ತೇಜಸ್ಸು ಅಂತಲೂ ಅಲ್ಲ, ಪರಮಾತ್ಮನ ಸ್ವರೂಪ ಅಂತ ಅರ್ಥ. ಇಲ್ಲಿ ಮುಖ್ಯವಾಗಿ ಉಳಿದೆಲ್ಲ ಸೆಕೆಂಡರಿ ಸೆನ್ಸಲ್ಲಿ ತಗೋಬೇಕು. ಪರಮಾತ್ಮನ ಸ್ವರೂಪವೇ ಅಂಥದ್ದು. ತತ್ತೇ ಪದಂ ಸಂಗ್ರಹೇಣ ಪ್ರವೇಕ್ಷೆ, ತತ್ತೇ ಪದಂ ಸ್ವರೂಪಂ ಅಂತ ಅರ್ಥ. ಇಲ್ಲಿ ತತ್ಪದಂ ಅವ್ಯಯಂ, ಅವನ ಸ್ವರೂಪ ಅವ್ಯಯವಾದದ್ದು ಅಂತ ಅರ್ಥ. ಸ್ವರೂಪ ಎಲ್ಲವೂ ಪರಮಾತ್ಮನಿಂದ ಸ್ವಂತ ರೂಪವಾದ್ದರಿಂದ ಇನ್ನೊಬ್ಬರ ಅಗತ್ಯ ಆತನಿಗಿಲ್ಲ, ಅವನು ಸ್ವತಂತ್ರ ಅಂತಲೂ ಅರ್ಥ. ಇಷ್ಟು ಹೇಳಿ ಮಮೈ ವಾಂಶೋ ಜೀವಲೋಕೇ ಜೀವಭೂತ ಸನಾತನಃ ಮನಃಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಮಮ ಏವ ಅಂಶಃ ಜೀವಲೋಕೆ ಜೀವಭೂತ ಸನಾತನಃ ಮನಃ ಷಷ್ಠಾನಿ ಇಂದ್ರಿಯಾಣಿ. ಒಂದೇ ಪದ ಮನಃಷ್ಠಾನಿ, ಒಂದು ಪದ ಮಾಡ್ಕೋಬೇಕು. ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಇದು ತುಂಬ ಜನ ಅಪಾರ್ಥ ಮಾಡಿಕೊಂಡಿರೋ ಶ್ಲೋಕ ಇದು. ಏನು ಅಲ್ಲ ದೊಡ್ಡವರ ಸ್ವರೂಪವನ್ನ ಪಾದ ಅಂತ ಕರೀತಾರೆ ಸಾಮಾನ್ಯ. ನಿಮ್ ಪಾದಕ್ಕೆ ಬಿದ್ದೆ ಹಳ್ಳಿಗಳ ಉಪಯೋಗ, ನಿಮ್ ಪಾದಕ್ಕೆ ಬಿದ್ದೆ ಅಂದ್ರೆ ನಿಮಗೆ ನಮಸ್ಕಾರ ಅಂತ. ಪಾದ ಶಬ್ದದಿಂದ ಯಾರ ಅರ್ಥ ಈಗ ವ್ಯಕ್ತಿ ಅಂತ ಅರ್ಥ. ಅದಕ್ಕೆ ಪಾದ ಪೂಜೆ ಮಾಡೋ ಅಭ್ಯಾಸ ಅದಕ್ಕೆ ಬಂತು ಅಂದ್ರೆ ಅವರಿಗೆ ಪೂಜೆ ಮಾಡಿ ಒಟ್ಟು ಪೂಜೆ ಮಾಡ್ತಾ ಲೆಕ್ಕ. ಪಾದ ಪೂಜೆ ಅಂದರೆ ವ್ಯಕ್ತಿಯ ಪೂಜೆ ಅಂತಲೇ ಅರ್ಥ. ಇವತ್ತು ಇದರಲ್ಲೆಲ್ಲ ನಮಗೇನಾಗಿದೆ ಲೋಕದೊಳಗೆ, ಈ ಪಾಸ್ಪೋರ್ಟ್ ಮುಖದ ಫೋಟೋ ಬೇಕು, ಆರಾಧನೆಗೆ ಪಾದ ಬೇಕು. ಅಲ್ಲಿರೋ ಗಯಾದಲ್ಲಿ ವಿಷ್ಣು ಪಾದ, ದೊಡ್ಡವ್ರದ್ದು ಯಾವಾಗಲೂ ಪಾದ, ಚಿಕ್ಕವರಿಗೆ ಯಾವಾಗಲೂ ಮುಖ, ಆ ನಿಯಮ ಅದು. ಅದರಿಂದನೇ ಪಾದ ಅಂತ ಹೇಳಿದ್ರೆ ಸ್ವರೂಪ ಅಂತಲೇ ಅರ್ಥ. ಆ ಅರ್ಥದಲ್ಲಿ ಹೇಳಿದ್ರು ಟೀಕಾಕೃತ ಅಂದರೆ ಟೀಕಾಚಾರ್ಯರು ಅಂತ ಅರ್ಥ, ಭಗವತ್ಪಾದಾಚಾರ್ಯರು ಅಂದರೆ ಶ್ರೀಮಧ್ವಾಚಾರ್ಯರು ಅಂತ ಅರ್ಥ, ವೇದವ್ಯಾಸರು ವೇದವ್ಯಾಸರು, ಬರೀ ಪದ ಅಂದರೆ ನಾರಾಯಣ ಅಂತಲೇ ಅರ್ಥ. ತತ್ ಪದಮವ್ಯಯಂ ಹಾಗೆ ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ. ಇದು ಹೇಳಿದ ನಾನು ಮಧ್ಯೆ ಹೇಳಿದಂತೇನೆ ಅರ್ಥ ಮಾಡ್ಕೋತಾರೆ ಇವರು. ಅದ್ವೈತ ಸ್ಪಷ್ಟ ಕಾಣುತ್ತೆ ಅಂತಾರೋ, ಜೀವಭೂತ ಮಮ ಇವ ಅಂಶ ಮೂದೈತಲ್ಲ ಅದ್ವೈತ, ಜೀವಭೂತ ಜೀವ ಏನಿರ್ತಾನೆ ಅನ್ನ ಅಂಶನೇ ಅವನು ಅಂತ ಹೇಳಿದ ಮೇಲೆ ಅವನ ಅದ್ವೈತ ಸ್ಪಷ್ಟ ಬಂತಲ್ಲ ಅಂತ ವಾದ ಮಾಡ್ತಾರೆ ಆಚಾರ. ಸ್ಪಷ್ಟ ಅದನ್ನೇ ಸಿಂಪಲ್ ಆಗಿ ಏನಂತ ತೋರಿಸ್ ದ್ವೈತ ತೋರಿಸ್ತಾರೆ, ಅದರೊಳಗೆ ಸಿಂಪಲ್ ಆಗಿ ದೈವತ ತೋರಿಸ್ತಾರೆ. ಮುಂದೆ ಇದರಲ್ಲೇ ತೋರಿಸ್ತಾರೆ, ಮುಂದೆ ಇಂದು ಬೇಕಾಗಿಲ್ಲ, ಇಲ್ಲೇ ತೋರಿಸ್ತಾರೆ ಆಚಾರ್ಯರು. ಆಯ್ತಾ, ಮಮೈ ವಾಂಶೋ ಜೀವಲೋಕೆ ಜೀವಭೂತ ಸನಾತನ ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಅದಕ್ಕೆ ಅರ್ಥ ಹೇಳ್ತಾರೆ ನೋಡಿ. ಯದ್ಯಪಿ ಅಯಂ ಗುಣೈರ್ಹೀನ ಯಸ್ಸೇನ, ಅದೇ ಅಲ್ಲಿ ಇಲ್ಲಿ ಅಲ್ಲ, ಅದು ಮುಂದೆ ಶರೀರಂ ಯದ ವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತಿ ಈಶ್ವರ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧ ನಿವಾಶಯಾತ್. ಇದಕ್ಕೆ ಆಚಾರ್ಯಲ್ಲಿ ಏನು ಬರೆದೇನೆ ಬೇರೆ ಕಡೆ ಬರೆದಾಗಿದೆ, ಎಲ್ಲಿ ಬರೆದಿದ್ದಾರೆ? ಅಂಶೋ ನಾನಾ ವ್ಯಪದೇಶ, ಬ್ರಹ್ಮಸೂತ್ರಲ್ಲೇ ಬರೆದ್ಬಿಟ್ಟು, ಬ್ರಹ್ಮಸೂತ್ರ ಭಾಷ್ಯ ಅನುವ್ಯಾಖ್ಯಾನ ಇದೇ ವಾಕ್ಯ ಇಟ್ಕೊಂಡು ತೀರ್ಮಾನ ಮಾಡಿದ್ದಾರೆ. ಬ್ರಹ್ಮಸೂತ್ರ ಬೆಲ್ಲ ಕೊಟ್ಟಿದ್ದೆ ಇದಕ್ಕೋಸ್ಕರ. ಈ ಅರ್ಥ ಸ್ಪಷ್ಟ ಇದ್ದಿದ್ರೆ ಬೇರೆ ಕಾರಣನೇ ಇರಲಿಲ್ಲ, ತೋರ್ಸಕ್ಕೆ ಹೇಳ್ತಾರೆ. ಏನು ಸಿಂಪಲ್ ಅರ್ಥ ಅಂದರೆ, ಒಂದರ್ಥ ಜೀವಲೋಕೆ ಜೀವಭೂತ ಮಮ ಅಂಶಃ ಏವ, ಎಷ್ಟು ಸುಲಭವಾದ ಅರ್ಥ. ಜೀವ ಏನಿದ್ದಾನೆ ನನ್ನ ಅಂಶ ಅಷ್ಟೇ ಅವನು, ಇವರ ಅವ್ರ ಬಂದು ಒಂದು ತುಣುಕು ಇವರು ಅಂದೇನರ್ಥ, ಭಾರಿ ಸ್ವಲ್ಪ ಅಂತ ಅರ್ಥ, ವೆರಿ ಸ್ಮಾಲ್. ಅರ್ಥ ಆಯ್ತಾ? ಈಗ ಸಮುದ್ರ ನೋಡಿದ ಭಾರಿ ಸಂತೋಷಪಟ್ಟ, ಕೆರೆ ಹೇಳಿ ದೊಡ್ಡ ಕೆರೆ ಇದೆ ಅದ, ಇದ್ರ ಬಂದು ಒಂದು ಚೂರು ಅಷ್ಟೇ, ಚೂರು ಅಂದ್ರೆ ಅಂಶ. ದೇವ್ರ ಬಂದು ಜೀವ ಏನವನು ಚೂರು ಅಷ್ಟೇ, ಏನು ಲೆಕ್ಕಕ್ಕೆ ಬರೋದಿಲ್ಲ, ಅಷ್ಟು ಚೂರು ಫ್ರ್ಯಾಕ್ಷನ್ ಅಂತ ಅರ್ಥ. ಇವರು ತಿಳ್ಕೊಂಡಿದ್ದೇನು, ಜೀವ ಇಲ್ಲಿ ಅಪ್ಲೈ ಮಾಡಿದ್ರು ಅವರು ಜೀವನನ್ನ ಮಮ ಅಂಶ ಏವ ಅಂತ ಹೇಳ್ತಾ ಹೇಳಿದ್ರು. ಹಾಗಲ್ಲ, ಮಮ ಅಂಶ ಏವ ಸ್ವಲ್ಪ ಅಷ್ಟೇನೆ, ಜಾಸ್ತಿ ಅಲ್ಲೇ ಅಲ್ಲ. ಓದೋರಲ್ಲಿ ವ್ಯತ್ಯಾಸ ಆಯ್ತು, ಅಪಾರ್ಥ ಮಾಡ್ಕೋಬಿಟ್ಟು ಹೋಗಿ ನಿಮ್ಮ ಅರ್ಥ ಯಾಕೆ ಮಾಡ್ಕೋಬೇಕು, ಹಿಂದೂ ಮುಂದೆ ನೋಡಿ ಅಂತ ಹೇಳಿದ್ರು. ಮುಂದೆ ಅದಕ್ಕೆ ಮಾಡ್ಕೋಬೇಕು ಅಂದರೆ, ಅರ್ಜುನ ಇದ್ದಾನೆ ವಿಶ್ವರೂಪ ತೋರಿಸ್ತಾನೆ ಕೃಷ್ಣ, ಇಬ್ಬರು ಒಂದೇ ಆಗಿ ಅರಿಯ, ಇಬ್ಬರು ಒಂದೇ ಅಂಶ ಕುಣಿದಾಡ್ಬಿಡ್ತಿದ್ದ, ಗಾಬರಿ ಆಯ್ತು. ಏನಂದ್ರೆ ಅರ್ಜುನ ಏನು ಮಾಡ್ದ, ಮೊದಲು ವಾಪಸ್ ತಗೊಂಡು ಕೈ ನೋಡೋಕ್ಕಾಗೋದಿಲ್ಲ ಅಂತ ಹೇಳಿದ. ಅದೇ ಅಂಶವಾಗಿದ್ದ ಏನಾಗ್ತಾ ಇದ್ದ, ಮುಂದೆ ಕೈಯಾಗಿ ನಿಂತ್ಕೊಂಡ್ಬಿಡ್ತಿದ್ದ, ಹಾಗಾಗಲಿಲ್ಲ. ಅಂದಮೇಲೆ ಅಂಶ ಎಂಥ ಅಂಶ ಅದು, ನೀನೆಲ್ಲಿ ನಾನೆಲ್ಲಿ ಅಂತ ಹೇಳ್ತ. ಸರ್ವತ್ರ ವ್ಯಾಪ್ತ ದ್ಯಾವ್ಯಾಪೃಥಿ ದ್ಯಾವಾಪೃಥಿಯೋ ನಿಧಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಹ. ಏನಿದು ಎಲ್ಲ ವ್ಯಾಪಿಸ್ಬಿಟ್ಟಿದೆಯಲ್ಲ, ಎಂಥ ಆಶ್ಚರ್ಯ ಅಂತ ಹೇಳ್ತ. ಎಂಥ ಅಂಶ ಈಗ ನಾನು ಭಾರಿ ಚಿಕ್ಕವನು ತೋರಿಸ್ಕೊಟ್ಟ. ಅದೇ ಪಾದೋಶ್ಚ ವಿಶ್ವಾಭೂ ಪುರುಷ ಸೂಕ್ತ, ಪಾದೋಶ್ಚ ವಿಶ್ವಾಭೂತಾನಿ, ಎಲ್ಲ ಪ್ರಾಣಿಗಳು ಪರಮಾತ್ಮನ ಒಂದು ಪಾದ ಅಷ್ಟೇ. ಪಾದ ಏನೋ ಅಂಶ, ಶರೀರದ ಅಂಶ ಅಂಶ, ಪರಮಾತ್ಮನ ಇಡೀ ಜಗತ್ತನ್ನು ತಗೊಂಡ್ರೆ ಪರಮಾತ್ಮನ ಕಾಲ ಕೆಳಗೆ ಹೋಗಿಬಿಡುತ್ತೆ. ದೇವ್ರು ಎಷ್ಟಿರ್ಬೇಕು ಅದು, ಅವ್ರಿಗೆ ಹೇಳೋದು ಅವ್ರ ಮೊಣಕಾಲಿಗೂ ಬರಲ್ಲ ಇವರು, ಅವ್ರ ಭುಜಕ್ಕೂ ಬರಲ್ಲ ಅಂತ ಹೇಳೋದಿಲ್ಲ, ಎಲ್ಲರೂ ಸೇರಿ ಪಾದಕ್ಕೂ ಬರೋದಿಲ್ಲ, ಅಷ್ಟು ಮೇಲೆ ಇದ್ದಾನೆ ಪರಮಾತ್ಮ. ಅದನ್ನು ಅಪಾರ್ಥ ಮಾಡ್ಕೊಂಬಿಟ್ರು. ಇನ್ನೂ ಸ್ವಾರಸ್ಯ ಇದೆ, ಬ್ರಹ್ಮಸೂತ್ರದಲ್ಲಿ ಮತ್ತೊಂದು ಅರ್ಥ ಹೇಳ್ತಾರೆ. ಅಂಶಗಳು ಎರಡು ವಿಧ, ಸ್ವರೂಪಾಂಶ ಮತ್ತು ಭಿನ್ನಾಂಶ ಅಂಥೇಳಿ. ಜೀವ ಮಮ ಭಿನ್ನಾಂಶ ಏವ, ನನ್ನ ಭಿನ್ನಾಂಶನೇ ಹೊರತು ಏನಲ್ಲ, ಸ್ವರೂಪಾಂಶ ಅಲ್ಲ. ಎಷ್ಟು ಸುಲಭ, ಅದರಿಂದ ಅದನ್ನೆಲ್ಲ ಬಿಟ್ಟುಬಿಟ್ಟು ತಲೆ ತೊಂದೇ ಅರ್ಥ ಮಾಡ್ಕೊಂಬಿಟ್ರು. ಹಾಗೆ ಮಾಡೋ ತುಂಬ ತಪ್ಪ. ಜೀವಭೂತ ಸನಾತನ ಮನಃಷ್ಠಾರಿ ಇಂದ್ರಿಯಾಣಿ, ಉದಾಹರಣೆ ಸರ್ವಮೂಲ ಗ್ರಂಥಗಳಿದೆ, ಸದಾಚಾರ ಸ್ಮೃತಿ ಏನದು, ಅದರ ಅಂಶ ಒಂದು ಭಾಗ ಅಷ್ಟೇ, ಇಡೀ ಸರ್ವಮೂಲ ಅಲ್ಲ ಒಂದು ಭಾಗ. ಅದೇ ಸದಾಚಾರದ 32 ಶ್ಲೋಕ ಇದೆ, ಎಷ್ಟೇ ಒಂದು ಶ್ಲೋಕ ಏನದು, ಆ ಗ್ರಂಥದ ಅಂಶ ಅದು. ಅದರಲ್ಲಿ 20 ಪದ ಇದೆ, ಒಂದೊಂದು ಪದ ಏನದು, ಅದರ ಅಂಶ. ಅದರಲ್ಲಿ ಒಂದು ಪದ 4 ಅಕ್ಷರ ಇದೆ, ಒಂದೊಂದು ಅಕ್ಷರ ಏನದು, ಅದರ ಅಂಶ. ಅರ್ಥ ಆಯ್ತಾ? ಈಗ ಅಂಶ ಅಂತ ಹೇಳಿದಾಗ ಅವ್ರು ಏನು ತಿಳ್ಕೊಂಡ, ತಮ್ಮ ಅದ್ವೈತ ಬರುತ್ತೆ ಅಂತೇಳಿ. ತಮಾಷೆ ಅದ್ವೈತ ಪ್ರಕಾರ ಅಂಶ ಅಂತ ಹೇಳಬಾರದು ಅವ್ರು, ಅರ್ಥ ಆಯ್ತಿಲ್ಲ ಹೇಳೋಗಿಲ್ಲ ಅವ್ರು. ಯಾತಕ್ಕೆ, ಅವ್ರಿಗೆ ಭಾರಿ ಪ್ರಾಬ್ಲಮ್ ಇದೆ. ಪರಮಾತ್ಮನಿಗೆ ಏನಿಲ್ಲ, ಅಖಂಡ ಅವನು, ಅಂಶ ಅಂತ ಇಲ್ಲ ಅಂತೀವಿ. ಪರಮಾತ್ಮನಿಗೆ ಅಂಶ ಅಂತ ಕಾನ್ಸೆಪ್ಟ್ ಅಂದ್ರೆ ಅಖಂಡ ಅಂತ ಕರೆಯೋದು ಅವ್ರು. ಅಖಂಡಕ್ಕೆ ಅಂಶ ಎಲ್ಲಿರುತ್ತೆ ಹಾಗಿದ್ರೆ? ನಾವೇನು ತಿಳ್ಕೊಂಡ್ರು, ದ್ವೈತಕ್ಕೇನೋ ಕಷ್ಟಪಟ್ಟು ಅರ್ಥ ಮಾಡ್ತಾರಲ್ಲ, ಅವರಿಗೆ ಕಷ್ಟಪಟ್ಟು ಅರ್ಥ ಮಾಡೋದು, ನಮಗೇನು ಕಷ್ಟ ಇಲ್ಲ ಅದರೊಳಗೆ. ಪ್ರಾಬ್ಲಮ್ ಇರೋದು ಅವರಿಗೆ. ನಿರ್ವಿಶೇಷ ಸ್ವಯಂ ಭಾತೆ ಕಿಮಜ್ಞಾನ ಅಮೃತಂ ಭವೇತ್ ಅಂತ ಆಚಾರ ಕೇಳ್ತಾರೆ. ಅಂಶ ಇಲ್ಲ, ವಿಶೇಷ ಇಲ್ಲ, ಅಖಂಡ ಅವನು. ಅಂದಮೇಲೆ ಅಂಶ ಅಂತ ಹೇಳಾಗೇ ಇಲ್ಲ ಅವರಿಗೆ, ಹಿಡಿತಾ ಇಲ್ಲ ಈಗ. ಆ ಅರ್ಥದಲ್ಲಿ ಎಂದೂ ಪ್ರಯೋಜನಕ್ಕೆ ಬರೋದಿಲ್ಲ. ಅದ್ವೈತಿಗಳ ಅರ್ಥ ಅವ್ರ ಸಿದ್ಧಾಂತಕ್ಕೆ ವಿರುದ್ಧವಾದ ಅರ್ಥ, ಆದ್ದರಿಂದ ಅಪಸಿದ್ಧಾಂತ ಅಂತ ಕರೀತಾರೆ. ಅಪಸಿದ್ಧಾಂತ ನಮ್ಮದು ಸರಿಯಾದ ಸಿದ್ಧಾಂತ, ಸಮಸ್ಯೆನೇ ಇಲ್ಲ. ಮನಃಶ್ರೇಷ್ಠ ಯಾರಿಗೆ ಏನು ಹಾಗಂದ್ರೆ ಜೀವ ಜೀವನೇ, ಪರಮಾತ್ಮ ಪರಮಾತ್ಮನೇ. ಕ್ವಾಲಿಟಿ ವೈಸ್ ತಗೊಂಡಾಗ ಅದ್ರ ಒಂದು ಅಂಶ ಎಷ್ಟೇ ಇದು, ಒಂದು ಖದ್ಯೋತ ಇದೆ, ಸೂರ್ಯನ ಬೆಳಕಿದೆ, ಹಬ್ಬ ಎಷ್ಟು, ಅಯ್ಯೋ ಸೂರ್ಯನ ಮುಂದೆ ಅಂಶ ಅಷ್ಟು ಅಷ್ಟು ಫ್ರ್ಯಾಕ್ಷನ್ ಇದು ಅಂತ ಹೇಳಿದರೆ ಬೆಳಕು ಹೌದು ಬೇರೇನೂ ಹೌದು, ಆದರೆ ಅದು ಕೋರಿಸ್ಲಾರ್ದಷ್ಟು ಚಿಕ್ಕದು ಅಂತ ಅರ್ಥ. ಅದಕ್ಕೆ ಅಂಶ ಅಂತ ಕರೀತಾರೆ ಹೊರತು ಬೇರೆ ದೃಷ್ಟಿಯಲ್ಲ. ಅದು ಅಂಶ ಅಂದರೆ ಒಂದು ವಸ್ತು ಇದೆ, ಆ ವಸ್ತುವಿಗೆ ಇದು ಚಿಕ್ಕದಾಗಿದೆ ಅಂತ ಅರ್ಥ. ಅಂಶ ಶಬ್ದಕ್ಕೆ ಅದೇ ಅರ್ಥ. ಸಾದೃಶ್ಯ ಬೇರೆ, ಸಾದೃಶ್ಯದಲ್ಲಿ ಭಿನ್ನಾಂಶ, ಭಿನ್ನಾಂಶದಲ್ಲಿ ಎರಡು ವಿಧ, ಸದೃಶಾಂಶ ಬೇರೆ ವಿಸದೃಶಾಂಶ ಬೇರೆ. ತಮೋಯೋಗ್ಯ ಜೀವರೆಲ್ಲ ವಿಸದೃಶಾಂಶರು, ಸಾತ್ವಿಕರೆಲ್ಲ ಸದೃಶಾಂಶರು. ಸ್ವರೂಪಾಂಶ ಅಂದರೆ ಮತ್ಸ್ಯ ಕೂರ್ಮಾದಿಗಳು ಏನವೆಲ್ಲ ಸ್ವರೂಪಾಂಶಗಳು. ಇದು ಸ್ಪಷ್ಟ ತಿಳಿಸಿರೋದು ಯಾವ ಸಮಸ್ಯೆನೂ ಬರೋದಿಲ್ಲ. ಏನು ಹೇಳಿದಿರಿ ಈಗ, ಒಂದು ಹಣ್ಣು ಕೊಟ್ರಿ, ಈಗ ಸಿಂಪಲ್ ತಗೊಳ್ಳಿ, ಒಂದು ದೊಡ್ಡ ಮಾವಿನ ಹಣ್ಣು, ಯಾವುದೋ ಹಣ್ಣು ಇಟ್ಟಿದ್ದಾರೆ, ಅವನು ಸ್ಯಾಂಪಲ್ ಕೇಳಿದ, ಹೆಚ್ಚು ಕೊಟ್ಟ, ಅದನ್ನು ತಿಂದ, ಅದನ್ನೇ ತಗೊಂಡ, ಏನಾದ್ರು ಅದರದೇ ಅಂಶ ಅದು ಗೊತ್ತಾಯ್ತು. ಇನ್ನೂ ಏನು ಮಾಡಿದ ಕರೆಕ್ಟ್, ಇನ್ನೊಂದು ಆಗಿರೋದು ಅಂತ ಹೇಳಿದ, ಕೊಡು ಅಂತ ಹೇಳಿದ, ಗೊತ್ತಾಯ್ತಾ. ಅದು ಇದು ಎರಡು ಅಂಶನೇ, ಇದು ಇದರದ್ದೇ ಅಂಶ, ಅದು ಆ ಮರದ ಅಂಶ, ಇದರ ಅಂಶ ಅಲ್ಲ ಅದು, ಇದರದ್ದೇ ಅದು ಎಂಜಲ ಆಗಿಬಿಡ್ತಾ ಇತ್ತು. ಅರ್ಥ ಆಯ್ತಾ ಈಗ? ಆ ಅರ್ಥದಲ್ಲಿ ಅದರದ್ದೇ ತಗೊಂಡಾಗ ಸ್ವರೂಪಾಂಶ, ಬೇರೆಯವ್ರು ತಗೊಂಡಾಗ ಭಿನ್ನಾಂಶ. ಅದರದ್ದೇ ಸೂರ್ಯನ ಪ್ರಕಾಶ ಇದೆ, ಸೂರ್ಯನಿಗೆ ಸೂರ್ಯನ ಪ್ರಕಾಶ, ನಮಗೆ ಸ್ವಲ್ಪ ಪ್ರಕಾಶ ಬಂತು, ಇದು ಅಂಶ, ಅದು ಸೂರ್ಯ ಸ್ವರೂಪಾಂಶ. ಈ ಖದ್ಯೋತ ಎಲ್ಲ ಏನದು ಭಿನ್ನಾಂಶ, ಭಿನ್ನಾಂಶ ಅದರಲ್ಲಿ ಎರಡು ಮತ್ತೆ ತುಂಬ ಕಡಿಮೆ, ಸಪರೇಟ್ ಮತ್ತೆ, ಇದು ಕಡಿಮೆ ಆದರೂ ಅದ್ರ ಪಾಲ್ಟ್ ಅರ್ಥ ಆಯ್ತು, ಪಾಲ್ಟ್ ಇದೆ. ಈ ರೀತಿ ಅರ್ಥ ಮಾಡಿಕೊಂಡ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ. ಇನ್ನೂ ತಗೊಳ್ಳಿ, ಸಕ್ಕರೆ ಸಿಹಿ ಇದೆ, ಒಂದು ಹಾಲಿದೆ, ಅಥವಾ ಮಾವಿನಣ್ಣು ತುಂಬ ಸಿಹಿಯಾಗಿದೆ. ಆ ಸಿಹಿ ಎಂಥ ಸಿಹಿ ಅದು, ಬೆಲ್ಲಗೆಲ್ಲ ಹಾಕಿಲ್ಲ ಅದಕ್ಕೆ, ಎಂಥ ಸಿಹಿ ಅದು, ಸ್ವರೂಪದ ಸಿಹಿ ಅದು. ಒಂದು ಹುಳಿ ಹಣ್ಣು, ಒಂದಿಷ್ಟು ಬೆಲ್ಲ ಸಕ್ಕರೆ ಬೆಳೆದು ಹಾಕಿದ್ರೆ ಅದಕ್ಕೆ ಆಮೇಲೆ ಸಿಹಿ ಆಯ್ತು, ಬಾಡಿ ಸರಾಗಿದೆ. ಅಯ್ಯೋ ಸಕ್ಕರೆ ಹಣ್ಣಿಂದಲ್ಲ, ಯಾವುದ್ರದ್ದು ಸಕ್ಕರೆ ಪ್ರಭಾವ ಹೊರತು ಹಣ್ಣಿನ ಪ್ರಭಾವ ಅಲ್ಲ. ಇದು ಭಿನ್ನಾಂಶ, ಇದು ಅದು ಸ್ವರೂಪದಲ್ಲಿರೋದು ಸ್ವರೂಪಾಂಶ, ಇದು ಭಿನ್ನಾಂಶ. ಜೀವನದಲ್ಲಿ ಏನೇ ಕಂಡರೂ ಕೂಡ ಯಾರಿಂದ ಬಂದಿರೋದದು? ದೇವರ ಅನುಗ್ರಹ, ಅಯ್ಯೋ ಅಂತಃಪ್ರವೇಶ. ಆದರೆ ಕೃಷ್ಣ ಸಾಹಸ ಮಾಡ್ತಾನೆ, ಯಾರದ್ದು? ಅವಂದೇ ಅದು ಸ್ವರೂಪ. ಇದು ಅರ್ಥ ಮಾಡಿಕೊಂಡ್ರೆ ಸ್ವರೂಪಕ್ಕೂ ಭಿನ್ನಕ್ಕೆ ಸರಿಯಾಗಿ ಅರ್ಥ ಮಾಡ್ಕೊತಾ ಹೋಗ್ಬೇಕು, ಆಗ ಯಾವ ಸಮಸ್ಯೆನೂ ಬರೋದಿಲ್ಲ. ಹೇಳಿದಲ್ಲ, ಅರ್ಥನೇ ಇಲ್ಲ. ಸೂರ್ಯನ ಎಕ್ಸಾಂಪಲ್ ಕೊಡಕ್ಕೆ ಬರೋದಿಲ್ಲ. ಸೂರ್ಯ ಯಾರು? ಸೂರ್ಯ ಯಾರು? ಬ್ರಹ್ಮನಲ್ಲ ಫಸ್ಟ್ ಆಫ್ ಆಲ್, ಗೊತ್ತಾಯ್ತಾ. ಆತನ ಬೆಳಕಿದೆ ಎಕ್ಸಾಂಪಲ್, ಮೊದಲೇ ಹೇಳಿದೆ, ಎಕ್ಸಾಂಪಲ್ನಿಂದ ಎಕ್ಸ್ಪ್ಲೇನ್ ಮಾಡಬೇಕೇ ಹೊರತು ಎಕ್ಸಾಂಪಲ್ನಿಂದ ಪ್ರೂಫ್ ಕೊಡಬಾರ್ದು. ಎಕ್ಸಾಂಪಲ್ ನೀವ್ ನೋ ಪ್ರೂಫ್, ಅರ್ಥ ಆಯ್ತಾ? ಫಾರ್ ಎಕ್ಸ್ಪ್ಲನೇಷನ್ ಎಕ್ಸಾಂಪಲ್ ಇಸ್ ನೀಡೆಡ್, ಬಟ್ ನಾಟ್ ಫಾರ್ ಕ್ರಿಯೇಷನ್ ಆಫ್ ಥಿಂಗ್ಸ್. ಆಚಾರ್ಯ ಎಲ್ಲೆಲ್ಲಿ ದೃಷ್ಟಾಂತ ಕೊಡ್ತಾರೆ, ಯಾವುದಕ್ಕೆ ಕೊಡ್ತಾರೆ, ಬದ್ಧ ಥಿಯರಿ ಹೇಳಿಬಿಟ್ಟು ಏನು ಮಾಡ್ತಾರೆ ಆಮೇಲೆ ದೃಷ್ಟಾಂತ, ಅವ್ರು ದೃಷ್ಟಾಂತದಿಂದ ಥಿಯರಿ ಇದು ಮಾಡೋಕ್ಕೆ ಹೋಗ್ತಾರೆ, ಅದು ತಪ್ಪು. ಅಂತ ದೃಷ್ಟಾಂತ ಇನ್ನೊಂದು ವಿರುದ್ಧ ದೃಷ್ಟಾಂತ ಸಿಕ್ಕೇ ಸಿಗುತ್ತೆ ನಮಗೆ. ಅವ್ರು ಮಾಡಿ ದೊಡ್ಡ ತಪ್ಪು ಅದ್ವೈತದಲ್ಲ, ಅದೇನೆ ಫಸ್ಟ್ ಏನು ಮಾಡಿದ್ರು ಸುಕ್ತಿ ನೋಡಿದ್ರೆ ರಜಿತ ಅಂತ ತಿಳ್ಕೊಂಡ, ಆಮೇಲೆ ನೋಡಿದ ಅದು ರಜಿತ ಅಲ್ಲ ಶುಕ್ತಿ ಅಂತ ಗೊತ್ತಾಯಿತು. ತೀರ್ಮಾನಕ್ಕೆ ಬಂದ, ಶುಕ್ತಿ ಇತ್ತು ರಜತ ಕಾಣಿಸ್ತು, ನಿಜವಾಗ್ಲೂ ಇದು ಶುಕ್ತಿ, ಕಂಡಿದ್ದು ರಜತ, ರಜತ ಸುಳ್ಳು, ರಜತ ಕಂಡಿತ್ತು, ಸೊ ಕಂಡಿದ್ದೆಲ್ಲ ಸುಳ್ಳು. ಈ ರೀತಿ ಮಾಡ್ಕೋಬಿಟ್ಟು, ಈ ನೆಟ್ಕೋಬಿಟ್ಟು ಕೊನೆಗೆ ಏನು ಮಾಡಿದ್ರು, ಜಗತ್ತು ಕಾಣುತ್ತೆ ಅದು ಸುಳ್ಳು. ಎಂಥ ಮೂರ್ಖರು ಇವರು, ಅರ್ಥ ಆಯ್ತಾ ಈಗ? ವಿಶ್ವಂ ಸತ್ಯ ವೇದವಾಕ್ಯ ವಿರುದ್ಧ ಅದು ಹಾಕಿದ್ರೆ ಆ ರೀತಿ ಹೇಳಬಾರದು. ನಾವೇನು ಮಾಡಿದ್ವಿ, ಆಚಾರ ತೋರಿಸ್ತಾರೆ ದಡ್ಡ, ಇವ್ರು ಪುಸ್ತಕ ಕಂಡಿದೆ ಪುಸ್ತಕ ಆಗಿದೆ, ಸುಳ್ಳಾಗಿದೆ ಅದು, ಕಂಡಿದ್ದು ಸತ್ಯ ಆಗಲಿಲ್ಲ, ಗೊತ್ತಾಯ್ತಾ. ಆಮೇಲೆ ಮನೆಯಲ್ಲಿ ನೀವು ಮನೆ ನೋಡ್ತೀಯ, ನಿನ್ನ ಮನೆ ಅಂತ ಹೇಳ್ತೀಯ, ಅದು ಸುಳ್ಳಾಗಿದೆಯಾ? ಆಗಲಿಲ್ಲ. ಅದನ್ನು ಹಗ್ಗ ನೋಡಿ ಹಗ್ಗ ಅಂತ ತಿಳ್ಕೊತೀಯ, ಸುಳ್ಳಾಯ್ತಾ? ಆಮೇಲೆ ರಜಿತ ರಜಿತ ಅಂದ್ರೆ ಸುಳ್ಳಾಯ್ತಾ? ಆಗಲಿಲ್ಲ. ಅಂದಮೇಲೆ ಕಂಡಿದ್ದು ಸುಳ್ಳು ಅಂತ ಹೇಗೆ, ಕಂಡಿದ್ದು ಸತ್ಯ ಅಂತ ಆಯ್ತಲ್ಲ. ಇನ್ನೂ ತಮ್ಮ ಪದ್ಧತಿ ಇದೆ. ಚಾರ್ಬಾಕ ಸಾರ್ಪಾಲ್ ವಾಸಿ ಏನು ಹೇಳ್ತಾನೋ, ಅವನು ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತ ಹೇಳ್ತಾನೆ. ಕಣ್ಣಿ ಕಣ್ಣಲ್ಲಿ ಒಪ್ಪಬೇಕು ಅಂತ, ಕಣ್ಣಿ ಕಂಡದೇ ಒಪ್ಪೋದಿಲ್ಲ ಅವರು. ಅದಕ್ಕೆ ಚಾರ್ವಾಕರಿಗಿಂತ ಹೋಪ್ಲೆಸ್ ಫಿಲಾಸಫಿ ಅವರು. ಅರ್ಥ ಆಯ್ತಾ ಈಗ? ಹಾಗಿದ್ರೆ ಅಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾನ? ಕರೆಕ್ಟು, ಅಲ್ಲಿ ತಪ್ಪಿದ್ದು ಎಲ್ಲಿ ನಿನಗೆ? ಸಾವಿರಾರು ಕಡೆ ಕರೆಕ್ಟ್ ನೋಡಿಕೊಂಡು ಒಂದು ಕಡೆ ತಪ್ಪಾಯ್ತು ನಿನಗೆ. ಅರ್ಥ ಆಯ್ತಾ? ಶುಕ್ತಿ ನೋಡಿ ಶುಕ್ತಿ ಅನ್ಕೊಂಡು ತಪ್ಪಾಗಲಿಲ್ಲ, ರಜತ ರಜತ ಅಂತ ತಿಳ್ಕೊಂಡು ತಪ್ಪಾಗಲಿಲ್ಲ, ಶುಕ್ತಿ ನೋಡಿ ರಜತ ಅಂತ ತಿಳ್ಕೊಂಡು ತಪ್ಪಾಯ್ತು. ಇಂಥ ಕೇಸು ಜಾಸ್ತಿ ಇರೋ, ಸರಿ ಅಂತ ಇನ್ನೂ ತಗೊಳ್ಳಿ, ಮೆಜಾರಿಟಿ ತಗೊಳ್ಳಿ. ಈಗ ನಮ್ಮ ಕಣ್ಣಿಂದ ಕಂಡಿದ್ದು ಸತ್ಯ ಆಗಿರೋ ಚಾನ್ಸ್ ಜಾಸ್ತಿ, ಸುಳ್ಳಾಗಿರೋ ಚಾನ್ಸ್ ಜಾಸ್ತಿ ಇದೆಯಾ? ಸತ್ಯ ಆಗಿರೋದೇ ಜಾಸ್ತಿ ಇರೋದು. ಎಲ್ಲಿ ಸುಳ್ಳಾಗಿದೆ ಅಲ್ಲಿ ಫ್ಯಾಕ್ಟರ್ಸ್ ಇದೆ. ಏನು ಫ್ಯಾಕ್ಟರ್ಸ್ ಇತ್ತು? ಅಲ್ಲಿ ಕಪ್ಪೆ ಚಿಪ್ಪಿತ್ತು, ನೋಡಿದ ದೂರ ಪಾಯಿಂಟ್ ದೂರ ಇದೆ, ಮತ್ತಿನ್ನೇನಾಗಿತ್ತಲ್ಲಿ? ಅದು ಬೆಳಕು ರಿಫ್ಲೆಕ್ಟ್ ಆಯಿತು, ಬೆಳಕಿ ಇದೆ, ಕತ್ಲಲ್ಲಿ ಬರೋದಿಲ್ಲ, ಶುಕ್ರದ ಕತ್ಲಲ್ಲಿ ಬರೋದಿಲ್ಲ, ಬೆಳಕಿನ ಪ್ರಾಬ್ಲಮ್ ಇತ್ತು. ಇವ್ರು ಸರಿಯಾಗಿ ನೋಡ್ತಾನೆ ಅಂತ, ಸರಿಯಾಗಿ ನೋಡ್ಲಿಲ್ಲ. ಅರ್ಥ ಆಯ್ತಾ? ಈಗ ಕಪ್ಪೆ ಚಿಪ್ಪನ್ ಕಪ್ಪೆ ಚಿಪ್ಪನ್ ಅಂತ ತಿಳ್ಕೊಂಡ ಸರಿಯಾಗಿ ನೋಡ್ದ, ಬೆಳ್ಳಿನ ಬೆಳ್ಳಿ ಅಂತ ತಿಳ್ಕೊಂಡ ಸರಿಯಾಗಿ ನೋಡ್ದ, ಆಮೇಲೆ ಕಪ್ಪೆನ ಬೆಳ್ಳೆ ಕಪ್ಪೆನ ಬೆಳ್ಳಿ ಅಂತ ತಿಳ್ಕೊಂಡಿದ್ದ, ಆಮೇಲೆ ನೋಡ್ದ ಸರಿಯಾಗಿ ನೋಡ್ಲಿಲ್ಲ ಅಂತ ಹೇಳಿದ. ಅಂದಮೇಲೆ ಎಲ್ಲೆಲ್ಲಿ ನಿಮಗೆ ತಪ್ಪಾಗಿ ಕಂಡಿದೆಯೋ ಅಲ್ಲಿ ಏನಿದೆ, ಅಲ್ಲಿ ಡಿಫೆಕ್ಟಿವ್ ಪರ್ಸೆಪ್ಷನ್, ಡಿಫೆಕ್ಟಿವ್ ಪರ್ಸೆಪ್ಷನ್ ಎರ್ಸ್ ಬಟ್ ನಾಟ್ ರಿಯಲ್ ಪರ್ಸೆಪ್ಷನ್. ಇದನ್ನು ಆಚಾರ್ಯ ಹೇಳಿದೆ, ಪಟು ಪ್ರತ್ಯಕ್ಷ ಅಪಟು ಪ್ರತ್ಯಕ್ಷ ಕ್ಲಾಸಿಫೈ ಮಾಡಿ. ಎಷ್ಟು ಸುಲಭ ಇದೆ ಇವೆಲ್ಲ, ಇವತ್ತಿಗೂ ಇದು ಬಾಕಿ ಹತ್ರ ಹೇಳೋದಿಲ್ಲ ಇದೆಲ್ಲ ಕೂಡ. ಅದು ಅವರೊಂದು ಮಾಡೋ ಇವರೊಂದು ಮಾತಾಡೋದು, ನನಗೇನಾಗುತ್ತದೆ ಎಂಡ್ಲೆಸ್ ಆಗಿ ಎದ್ದೋಗ್ಬಿಡುತ್ತೆ. ಪಟು ಪ್ರತ್ಯಕ್ಷ ಅದ್ವೈತಗಳು ಮತ್ತೆ ಮತ್ತೆ ಇರ್ತಾರೆ, ಇವತ್ತೆ ಇದೇ ವಾದನೆ ಸಭೆಗಳಲ್ಲಿ. ಆಚಾರ್ಯ ಹೇಳಿದ್ರೆ ಹೇಳಿದ್ರೆ ಹೇಳಿಬಿಟ್ರೆ ನಾವು ಹೇಳಿದ್ದು ಅಂದ್ಬಿಡ್ತಾರೆ. ಆಚಾರ್ಯ ನಮ್ಮವರಲ್ಲ ರ್ಯಾಷನಲ್ ಟ್ರೂತ್ ಆಚಾರ್ಯ ಹೇಳ್ತಾರೆ, ಹೇಳಿದ್ದು ಆಚಾರ್ಯರು. ಬಟ್ ಏನ ಪಟು ಪ್ರತ್ಯಕ್ಷ, ಪಟು ಅಂದ್ರೆ ಎಫಿಷಿಯಂಟ್ ಪ್ರತ್ಯಕ್ಷ, ಅಪಟು ಪ್ರತ್ಯಕ್ಷ ಅಂದ್ರೇನು ಡಿಫೆಕ್ಟಿವ್ ಪರ್ಸೆಪ್ಷನ್. ಡಿಫೆಕ್ಟಿವ್ ಪರ್ಸೆಪ್ಷನ್ ಇಸ್ ನೋ ಪರ್ಸೆಪ್ಷನ್. ಅರ್ಥ ಆಯ್ತಾ? ಒಂದು ಮಾತಿದೆ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಏನರ್ಥ ಅದಕ್ಕೆ? ಪ್ರತ್ಯಕ್ಷದಲ್ಲಿ ಎರಡಿದೆ, ಪಟು ಪ್ರತ್ಯಕ್ಷ ಅಂತ ಅಪಟು ಎರಡಿದೆ. ಸರಿಯಾಗಿ ನೋಡಿದ್ದು ಸರಿಯಾಗಿ ನೋಡಿದ್ಯಾ ಅಂತ ಕೇಳ್ತಾರೆ. ನೋಡಿದ್ದೆ ಸರಿಯಾಗಿ ನೋಡಿದ್ದೀಯಾ? ಅವಾಗ ಮತ್ತೆ ತಪ್ಪಾಗೋ ಚಾನ್ಸ್ ಇಲ್ಲ. ಎಲ್ಲೆಲ್ಲಿ ಪ್ರತ್ಯಕ್ಷ ಕೈ ಕೊಟ್ಟಿದೆ ಎಂಥ ಕೇಸ್ ಅದು, ಅದನ್ನು ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಏನು ಮಾಡಿದೆ, ಜಗತ್ ಸುಳ್ಳು ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತು? ವಿಥ್ಯಾತ್ವಾನುಮಾನ ಪೂರ್ತಿ ಗ್ರಂಥ ಅದೇನೆ, ವಿಶ್ವವಿಥ್ಯಾತ್ವಾನುಮಾನ ಖಂಡನ ಅಂತ ಏನು ಹೇಳಿ ಆಚಾರ ಬರೆದಿದ್ದಾರೆ. ಕಂಪ್ಲೀಟ್ ಒಂದೇ ಮಾಕ್ಯೂ ಎಷ್ಟು ಅನಲೈಸ್ ಮಾಡ್ತಾರೆ ಅಂದರೆ, ಆ ಗ್ರಂಥ ಒಂದು ಓದಿಬಿಟ್ರೆ ಇಡೀ ನ್ಯಾಯಾಮೃತದ ಜಿಷ್ಟ ಅಂದ್ರೆ ಅದೇ ನ್ಯಾಯಾಮೃತ ವಾದ ಎಲ್ಲದರ ಜಿಷ್ಟ. ಅದೊಂದು ಗ್ರಂಥ ಓದಿದವರಿಗೆ ಇಡೀ ಅದ್ವೈತದ ಫೌಂಡೇಶನ್ನೇ ಬ್ಲಾಸ್ಟ್ ಆಗೋಗ್ತದೆ. ಅದಕ್ಕೆ ಇಲ್ಲಿ ಹೇಳಿದರು ಮಮೈವಾಂಶು, ಅದೇ ಮತ್ತೆ ಎಕ್ಸಾಂಪಲಿಂದ ಹೇಳಬಾರ್ದು ಅಂತ ಅದಕ್ಕೆ ಹೇಳಿದ್ದು. ಎಕ್ಸಾಂಪಲಿಂದ ಹೇಳಬಾರ್ದು, ಥಿಯರಿಯಿಂದ ಎಕ್ಸ್ಪ್ಲೇನ್ ಮಾಡಕ್ಕೆ ಎಕ್ಸಾಂಪಲ್ ಕೊಡಬೇಕು ಹೊರತು ಎಂದು ಎಕ್ಸಾಂಪಲ್ ಅಂದ ಎಕ್ಸಾಂಪಲ್ ನೋ ಪ್ರೂಫ್. ಈವನ್ ನಮ್ಮ ಮೆಟಾಫಿಸಿಕಲ್ ಇದ್ರ ಪ್ರಕಾರ ಸೈನ್ಸ್ ಪ್ರಕಾರ ಕೂಡ ಎಕ್ಸಾಂಪಲ್ ಏನಲ್ಲ, ಪ್ರೂಫ್ ಅಲ್ಲ. ಎಷ್ಟೋ ಸರ್ತಿ ಇವರು ಸಾವಿರಾರು ಎಕ್ಸಾಂಪಲ್ ನೋಡಿ ಅಬ್ಸರ್ವೇಷನ್ ಮಾಡಿ ಒಂದು ಹೈಪಾಥಿಸಿಸ್ ಕೊಂಡಿರ್ತಾರೆ, ತಪ್ಪೇ ಬಿಡುತ್ತೆ ಅದರ ಸಲ. ಎಷ್ಟೋ ಸರ್ತಿ ನೋಬೆಲ್ ಪ್ರೈಸ್ ಬಂದು ತಪ್ಪೇ ಬಿಡುತ್ತೆ ಕೊನೆಗೆ. ಸೊ ಎಕ್ಸಾಂಪಲಿಂದ ಅರೇವಾದ ಹಣೆ ಡಿಡಕ್ಟಿವ್ ಮೆಥಡ್ ಅಂತ ಒಂದು ಪದ ಇದೆ. ಇಂಡಕ್ಟಿವ್ ಮೆಥಡ್ ಬೇರೆ, ಡಿಡಕ್ಟಿವ್ ಮೆಥಡ್ ಬೇರೆ. ಇಂಡಕ್ಟಿವ್ ಮೆಥಡಲ್ಲಿ ಏನು ಮಾಡ್ತಾನೆ, ಥಿಯರಿಯಿಂದ ಎಕ್ಸಾಂಪಲ್ ನೋಡ್ತಾ ಹೋಗ್ತಾನೆ. ಡಿಡಕ್ಟಿವ್ ಮೆಥಡ್ ಏನು ಮಾಡ್ತಾನೆ, ಮಾಡ್ತಾ ವಾಪಸ್ ಬಂದುಬಿಟ್ಟು ಎಕ್ಸಾಂಪಲ್ ನೋಡಿ ನೋಡಿ ಥಿಯರಿ ಎವಾಲ್ವ್ ಮಾಡ್ತಾನೆ. ಸೈಂಟಿಸ್ಟ್ ಸಾಮಾನ್ಯ ಡಿಡಕ್ಟಿವ್ ಮೆಥಡ್ ಅವ್ರದ್ದು. ನಮ್ಮ ಶಾಸ್ತ್ರ ಎಲ್ಲ ಇಂಡಕ್ಟಿವ್ ಮೆಥಡ್, ಜನ್ಮಾದೇಶ ಅಂತ ಶುರು ಮಾಡ್ತಾರೆ. ಜನ್ಮಾದೇಶ ಇಂಡಕ್ಟಿವ್ ಮೆಥಡ್, ಅದು ಹೆಚ್ಚು ಎಫೆಕ್ಟಿವ್ ಆಗಿರೋ ಮೆಥಡ್. ಗೊತ್ತಾಯ್ತಾ? ಸಿಕ್ಕೋದಿಲ್ಲ. ಆಗ ಹಾಕುವರೆಗೆ ಆಚಾರ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ, ಸಿಂಪಲ್ ಆಗಿ ಹೇಳ್ಬಿಡ್ತಾರೆ. ಆಚಾರ ನಿನ್ನ ಶಿಷ್ಯನ ಕೂಡ ಪಾಠ ಮಾಡ್ತೀಯಲ್ಲ, ಆ ಶಿಷ್ಯನ ಎದುರು ಕಾಣ್ತಾನಲ್ಲ ನಿನಗೀಗ, ಕಂಡ್ರೆ ಸುಳ್ಳು, ಕಾಣ್ದವ್ರಿಗೆ ಪಾಠ ಮಾಡಬೇಡ. ಅರ್ಥ ಆಯ್ತಾ? ಪದಿತ ಆಗಿರುತ್ತೆ ಬರೆಯ ಹೇಳ್ತಾರೆ. ತತ್ವಸ ಜಗನ್ನಾಥಾಸರೇ ಹೇಳ್ತಾರೆ, ಎಲ್ಲ ಇಲ್ಲ ಎಂಬವನ ನಾಲಿಗೆ ಇಲ್ಲವಾಯಿತ ಇಲ್ಲ. ಎಲ್ಲ ನಾಲಿಗೆ ಇದೆಯಲ್ಲಪ್ಪ ಹೋಗ್ಲಿ, ಇದೆಯೋ ಇಲ್ಲ ಇದೇನ್ಮೇಲೆ ನಾಲಿಗೆ ಸುಳ್ಳು ಅಂತ, ಎಲ್ಲ ಸುಳ್ಳು ಅಂತ ನಾಲಿಗೆ ಸತ್ಯ ಅಂತ ಆಯ್ತಲ್ಲ. ಅದ್ವೈತಗಳು ಬಾಯಿ ಬಿಟ್ಟರೆ ಕೆಟ್ಟ ಅಂತಾರಲ್ಲ, ಹಾಗೆ ಕೊನೆಯ ಸಿಟ್ಟು ಬರತ್ತೆ. ಏನು ಮಾಡ್ತಾರೆ ಗೊತ್ತಾ ಅವರು, ಸುಮ್ಮನೆ ಕೂತ್ಬಿಡ್ತೀವಿ ಅಂತ ಹೇಳಿದ. ಸುಮ್ಮನೆ ಕೂತ್ವಿ ಅದೇನರ್ಥ? ಸೋತ್ವಿ ಸಮ್ಮತಿರ ಸೋತ್ವಿ ಅಂತ ಅರ್ಥ. ಮಮೈ ವಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಪರಮಾತ್ಮ ಏನು ಮಾಡ್ತಾನೆ ಗೊತ್ತಾ, ಮನಃಷ್ಠಾನಿ ಇಂದ್ರಿಯಾಣಿ ಪೂರ್ತಿ ನಮ್ಮ ತಲವಕಾರ ಉಪನಿಷತ್ತು ಮತ್ತು ಧ್ರುವನ ಸ್ತೋತ್ರ. ಮನಃಷ್ಠಾನಿ ಇಂದ್ರಿಯಾಣಿ ಇವೋ ಅಂತಃ ಪ್ರವೇಶ್ಯ, ಒಡೆ ಪ್ರವೇಶ ಮಾಡಿ ಏನು ಮಾಡ್ತಾನೆ ಪರಮಾತ್ಮ? ಪರಮಾತ್ಮ ಏನು ಮಾಡ್ತಾನೆ, ಎಲ್ಲ ಪ್ರೇರೇಪಣೆ ಮಾಡ್ತಾನೆ. ಪ್ರಕೃತಿ ಸ್ಥಾನಿ ಕರ್ಷತಿ, ಅವೆಲ್ಲ ಏನಾಗಿವೆ ಇಂದ್ರಿಯಗಳೆಲ್ಲ, ಪ್ರಕೃತಿ ಸ್ಥಾನಿ, ಪ್ರಾಕೃತ ಇಂದ್ರಿಯಗಳು ಬಂದು ಸ್ವರೂಪ ಇಂದ್ರಿಯಗಳು ಬಂದು ಎರಡನ್ನೂ ಕೂಡ ಪರಮಾತ್ಮ ಒಳಗೆ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾನೆ, ನೀನೇ ಅವರೇ ಯಾಕೆ ಮಾಡ ಮಮ ಅಂಶ ಇವಾಗಿ ಮಾಡಕ್ಕೆ ಬರೋದಿಲ್ಲ, ಅದಕ್ಕೆ ನಾನು ಮಾಡ್ತೇನೆ ಅಂತ ಅರ್ಥ. ಅವನ ಅಂಶ ಆಗಿರೋದು ನಾನು ಮಾಡ್ತೇನೆ. ಕರ್ಷ ಸ್ವರೂಪ, ಸ್ವರೂಪದಲ್ಲೇ ಎಲ್ಲವೂ ಇದೆ, ಸಾಕ್ಷಿ ಇದೆ, ಮನಸ್ಸಿದೆ, ಅವೆಲ್ಲ ಅಪ್ರಾಕೃತ ಇಂದ್ರಿಯಗಳೆಲ್ಲ ಕೂಡ ಅದು ಎರಡು ಹೇಳಿದ್ರೆ ಕಣ್ಣಿದೆ, ಸ್ವರೂಪ ಸ್ಪೆಕ್ಸ್ ಇದೆ. ಇದು ಸ್ಪೆಕ್ಸ್ ನೋಡುತ್ತೆ ಹೌದು, ಕಣ್ಣು ನೋಡುತ್ತೆ ಹೌದು. ಸ್ಪೆಕ್ಸ್ ವರ್ಕ್ ಮಾಡೋದು ಯಾವಾಗ, ಕಣ್ಣಿದ್ರೆ. ಎಲ್ಲರೂ ಇಲ್ಲೇ ಸ್ವರೂಪ ಇಂದ್ರೆ ಇಲ್ಲದೆ ಹೋದರೆ ಹೊರಗಿನಿಂದ್ರೆ ಫಂಕ್ಷನ್ ಮಾಡೋದೇ ಇಲ್ಲ. ಶರೀರಂ ಯದವಾಪ್ನೋತಿ ಯಚ್ಚಾಪಿ ಉತ್ಕ್ರಾಮತಿ ಈಶ್ವರ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧ ನಿವಾಶಯಾತ್. ಶರೀರಂ ಯದವಾಪ್ನೋತಿ ಯಚ್ಚಾಪಿ ಉತ್ಕ್ರಾಮತಿ ಈಶ್ವರ ಗೃಹೀತ್ವಾ ಏತಾನಿ ಸಂಯಾತಿ ವಾಯು ಗಂಧಾನಿವ ಆಶಯಾತ್. ಹೋಗ್ಲಿ, ಯಾವ ಶರೀರದಲ್ಲಿ ಅಂತ ಕೇಳಿದರೆ ಪ್ರತಿ ಶರೀರದಲ್ಲೂ ಇಷ್ಟೇ. ಇವತ್ತು ಮನುಷ್ಯ ಶರೀರ, ಅಥವಾ ವಾಲಿ ಶರೀರ, ಇನ್ನು ಅರ್ಜುನ ಶರೀರ, ಎ ಶರೀರ, ಬಿ ಶರೀರ ಅಲ್ಲ. ಶರೀರ ಇದೆ ಅಂದ್ರೆ ಏನರ್ಥ? ದೇವರ ಅಧೀನದಲ್ಲೇ ಇದೆ ಹೊರತು ಸ್ವಂತ ಮೂವ್ಮೆಂಟ್ ಮಾಡೋ ಶಕ್ತಿ ಯಾರಿಗೂ ಇಲ್ಲ. ಇವತ್ತು ಒಂದು ಪದಾರ್ಥ ಅಂದರೆ ದೀಪ ಅಂದರೆ ಇಲ್ಲ ಎಣ್ಣೆ ಬೇಕು, ಕರೆಂಟ್ ಬೇಕು, ಅಟ್ಟೆ ಹೊರತು ಇಲ್ಲ ಹೊರತು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಶರೀರಂ ಯತ್ತವಾಪ್ನೋತಿ, ಯಾವ್ಯಾವ ಶರೀರವನ್ನು ಜೀವ ಹೊಂತಾನೋ, ಹೆಚ್ಚಾಗಿ ಉತ್ಕ್ರಾಮತಿ, ಯಾವ ಶರೀರ ಬಿಟ್ಟು ಜೀವ ಹೊರಗೋಗ್ತಾನೋ, ಪರಮಾತ್ಮ ಪ್ರತಿ ಶರೀರನ್ನು ಬಿಟ್ಟು ಹೋಗಬೇಕಾದ್ರೆ ಗೃಹೀತ್ವ ಏತಾನೇ ಸಂಯಾತಿ, ಆ ಜೀವನ ಇಂದ್ರಿಯಗಳನ್ನೆಲ್ಲ ತಗೊಂಡು ಫಾಲೋ ಮಾಡ್ತಾನೆ ಪರಮಾತ್ಮ. ಅದೆಲ್ಲ ಬಂದಿದೆ, ವಾಯುರ್ಭೀಮೋ ಹಿಮನಾದೋ ಬಹುಜಾಹ ಸರ್ವೇಶಾಂಚ ಪ್ರಾಣಿನಾಂ ಪ್ರಾಣಭೂತ ಅನಾವೃತ್ತಿರ್ ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ. ದೇಹ ಬಿಟ್ಟು ಹೋಗೋದಷ್ಟೇ ಜೀವನ ಗೊತ್ತು, ಉಳಿದು ಯಾರಿಗೆ ಕಣ್ಣಿಗೆ ಕಾಣೋದಿಲ್ಲ. ವಾಯುದೇವರು ಏನು ಮಾಡ್ತಾರೆ, ಆ ಜೀವನನ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ. ವಾಯುದೇವರ ಜೊತೆ ಪರಮಾತ್ಮ ಯಾವಾಗಲೂ ಇರ್ತಾನೆ. ಹರಿವಾಯುಗಳು ಬಿಟ್ಟ ತಕ್ಷಣ ಏನಾಯ್ತದ, ಡೆಡ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಏನೇನು ತಗೊಂಡು ಹೋಗಿದ್ದಾರೆ ಅವರೀಗ, ಇದನ್ನೆಲ್ಲ ತಗೊಂಡು ಹೋಗ್ತಾರೆ ಜೀವನ. ಇನ್ನೊಂದು ದೇಹಕ್ಕೆ ಎಂಟ್ರಿ ಮಾಡಿಸ್ತಾರೆ, ಮತ್ತೆ ಅಲ್ಲಿಂದ ಮತ್ತೊಂದು ದೇಹಕ್ಕೆ, ಅಲ್ಲಿಂದ ಎಷ್ಟು ಸಾಧನೆ ಮಾಡಿಸ್ತಾರೆ ಗೊತ್ತಾಯ್ತಾ? ಇದು ಜೀವನ ತಗೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಚಿಕ್ಕ ಮಗು ಹೆಲ್ಪ್ಲೆಸ್ ಆಗಿರುತ್ತೆ, ಅರ್ಥ ಮಾಡ್ಕೋಬೇಕು. ಚಿಕ್ಕ ಮಗು ಹೇಗಿರುತ್ತೆ, ಏನು ಮಾಡ್ಕೊಳ್ಳೋಕ್ಕೂ ಬರೋಲ್ಲ ಮಗುವಿ, ಟೋಟಲಿ ಡಿಪೆಂಡೆಂಟ್. ಜೀವ ಹೇಗಿದ್ದಾನೆ, ಮತ್ತೆಲ್ಲ ಚೇತನ ಇರೋದು ಹೌದು, ಬರೀ ಡಿಪೆಂಡೆಂಟ್. ಆ ರೀತಿ ಜೀವ ಇರ್ತಾನೆ, ನಿಧಾನ ಆಕ್ಟಿವ್ ಆಗ್ತಾನೆ. ಅದಕ್ಕೆ ಅಂದರೆ ಪರಮಾತ್ಮ ಶಕ್ತಿ ತೋರಿಸೋಕೆ ಶುರು ಮಾಡ್ತಾನೆ. ಇವನೇನು ತಿಳ್ಕೊತಾನೆ, ನಂದಲ್ಲ ಅಂತ ಮರ್ತು ಬಿಡ್ತಾನೆ, ನಂದು ಅಂತ ತಿಳ್ಕೊತಾನೆ, ಭ್ರಮೆ. ಕೊನೆಗೆ ಅದು ಭ್ರಮೆಯಲ್ಲಿ ಹೋಗ್ಬಿಡ್ತಾನೆ. ಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ, ಪ್ರತಿ ಕೆಲಸ ಮಾಡಬೇಕಾದ್ರೂ ಕೂಡ ದೇವರಿಂದ ಮಾಡ್ತಾ ಇದ್ದೇನೆ, ನಾಹಂಕರ್ತ ಹರಿಕ, ಅದು ಜ್ಞಾನ. ಬಿಂಬ ಪ್ರತಿಬಿಂಬ ಭಾವ, ಟೋಟಲ್ ಡಿಪೆಂಡೆನ್ಸಿ ಬೆಸ್ಟ್ ಎಕ್ಸಾಂಪಲ್ ಅದು. ಇತ್ಯುಕ್ತೆ ಜೀವಸ್ಯ ಸ್ವಾತಂತ್ರ್ಯಂ ಪ್ರತೀತಂ ಮನಃಶ್ರೇಷ್ಠಾನಿ ಇಂದ್ರಿಯಾಣಿ ಕರ್ಷತಿ ಅಂತ ಹೇಳಿದಾಗ, ಜೀವನ ಕರ್ಷತಿ ಸ್ವಾತಂತ್ರ್ಯ ಏನೋ ಅಲ್ಲ, ಪರಮಾತ್ಮ ಕೆಲಸ ಒಳಗೆ ನಿಂತು ಮಾಡಿಸ್ತಾನೆ ಅಂತ ಅರ್ಥ. ತನ್ ನಿವಾರ ಯತಿ ಶರೀರ ಮಿತ್ಯಾದಿನ, ನಮ್ಮಲ್ಲಿ ಹೊರತ್ರ ಹೋಗೋ ಒಂದು ದುಡ್ಡು ಕೊಡ್ಬೇಕಾಯ್ತು ಇಸ್ಕೊಂಬ ಅಂತ ಹೇಳ್ತಾರೆ, ಕೊಡ್ತಾರನ್ನು ಹೇಳಿದ್ದೀನಿ ಅಂತ ಹೇಳ್ತಾರೆ. ಹೇಳಿದಿರಿ ಕೊಡ್ತಾರೆ ಅಷ್ಟೇ. ದೇವ್ರು ಏನು ಮಾಡ್ತಾನೆ ಈಗ, ವ್ಯವಸ್ಥೆ ಮಾಡಿದ್ದಾನೆ ಅಂತ ಅರ್ಥ. ಏನೇ ಕೆಲಸಕ್ಕೆ ಕಾರ್ಯಕಾರಣ ಭಾವ ರಿಂಕ್ ಮಾಡಿದ್ದಾನೆ ಪರಮಾತ್ಮ. ಮಾಡಿದರೆ ಕೆಲಸ ಆಗಲೇಬೇಕು, ಯೋಚನೆ ಮಾಡಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಶರೀರ ಮಿತ್ಯಾದಿನ ಯತ್ ಯದಾ ಯ ಶರೀರಂ ಅವಾಪ್ನೋತಿ ಉತ್ಕ್ರಾಮತಿ ಚ ಜೀವಃ ತದಾ ಈಶ್ವರಃ ಏತಾನಿ ಗೃಹೀತ್ವ ಸಂಯಾತಿ. ಆಗ ಪರಮಾತ್ಮನ್ನೆಲ್ಲ ತಗೊಂಡ್ಬಿಟ್ಟು ಹೋಗ್ತಾನೆ. ಜೀವನಿಗೆ ಎಷ್ಟು ಆಸಕ್ತ ಅಂತ ತಗೊಂಡೋಗೋ ಶಕ್ತಿ ಅವನಿಗಿಲ್ಲ, ಪರಮಾತ್ಮ ಜೊತೆ ನಿಂತ್ಕೊಂಡು ಕರ್ಕೊಂಡು ಹೋಗ್ತಾನೆ. ಆಗ ಏನು ಕರುಣಾನಿಧಿ ಹರಿ ಎಂಬುದು ಅರ್ಥ ಆಗುತ್ತೆ. ಸ್ವಾತಂತ್ರ್ಯಂ ಎಲ್ಲಿದೆ? ಸ್ವಾತಂತ್ರ್ಯಂ ಪ್ರತೀತಂ ಅಂದರೆ ಒಂದು ಅಪೇರೆಂಟ್ಲಿ ದೇರ್ ಇಸ್ ಇಂಡಿಪೆಂಡೆನ್ಸ್ ಟು ಜೀವ ಅಂತ ಅರ್ಥ ಆಗುತ್ತೆ. ಅದಲ್ಲ ಅಂತ ಹೇಳಬೇಕಾಗಿ, ಪ್ರತೀತಿ ಅಂದರೆ ಅಪೇರೆಂಟ್ ಅಂತ. ಅಪೇರೆಂಟ್ಲಿ ಜೀವ ಇಂಡಿಪೆಂಡೆಂಟ್ ಕಂಡ ಕಾಣಿಸ್ತಾನೆ, ವಾಸ್ತವಲ್ಲಿ ಏನಲ್ಲ ಅವನು, ಸ್ವತಂತ್ರನಲ್ಲ. ಪೂರ್ವವಾಕ್ಯ ಜೀವಸ್ಯ ಪ್ರಕೃತತ್ವ ತದಂತರಮಿ ತದ್ವಿಷಯಮಿತಿ ವ್ಯಾಖ್ಯಾನಮಸತ್. ಹಿಂದಿಂದು ಜೀವಪಾರ ಮಾಡಿಕೊಂಡ, ಇದನ್ನೂ ಜೀವಪಾರ ಮಾಡಿಕೊಂಡ, ಎಷ್ಟು ತಪ್ಪರಿತಾರೆ ಅಂದರೆ ಮಾತು ಮಾತಿ ತಪ್ಪರಿತಾರೆ ಅವರು. ಇವತ್ತು ನೋಡಿದ್ರೆ ಏನು ಜಯಂತಿ ಅಭಿಮಾನ ನಮ್ಮದೇ, ನಮ್ಮ ಹೆಸರು ಬಿದರಲೇ ಬರೋದಿಲ್ಲ ಮಾತಾಡೋದು. ಟಿವಿಗಳು ಎಲ್ಲ ಟಿವಿಗಳಲ್ಲೂ ಚಿತ್ರ ಹಾಕಿರ್ತಾರೆ. ಅಂದರೆ ಎಷ್ಟವ್ರು ಒಂದು ಕಷ್ಟ ತಪ್ಪನ್ನು ಪ್ರಸಾರ ಮಾಡಲಿಕ್ಕೆ ಎಷ್ಟವ್ರು ಕಷ್ಟಪಡ್ತಾರೆ ಅಂದರೆ, ಅವ್ರು ಎಲ್ಲ ಅಡ್ವಾಂಟೇಜ್ ತಗೋತಾರೆ, ನಮ್ಮದೇನಿರೋದಿಲ್ಲ. ಅದು ಪ್ರತಿ ವರ್ಷನೂ ಹಂಗೆ ಮಾಡ್ತಾರೆ ಜೋರಾಗಿ ಅವರು. ನಮ್ಮದು 7.5 ವರ್ಷದಲ್ಲ 8.5 ವರ್ಷದಲ್ಲಿ ಯಾವ ವರ್ಷನೂ ಇರೋದಿಲ್ಲ, ಹೆಸರು ಕೂಡ ಇರೋದಿಲ್ಲ. ಆ ಥರ ಇರೋದು ಭಾರಿ ಕಷ್ಟ. ಒಳ್ಳೆ ಸಿದ್ಧಾಂತನ ಪ್ರಸಾರ ಮಾಡದೆ ಹೋಗೋದು ಭಾರಿ ಡಿಫೆಕ್ಟ್. ಪೂರ್ವವಾಕ್ಯ ಜೀವಸ್ಯ ಪ್ರಕೃತತ್ವ ಈಶ್ವರ ಪದ ರೂಢ ಅರ್ಥ ಪರಿತ್ಯಾಗ ದೋಷ ದೋಷಾದಿತಿ ಆಶಯವಾನ್ ಸಂಗತಿನ್ ತಾವದಾಹ ಕರ್ಷತೀತಿ. ಹಿಂದೇನು ಬಂತು, ಜೀವಮ ಕರ್ಷತಿ ಅಂತ ಬಂದಾಗ ಜೀವನಿಗಿಂತ ಅನ್ವಯ ಮಾಡಿಕೊಟ್ಬಿಟ್ಟು ಇದು ಜೀವನ ವಿಷಯ ಅಂತ ಹೇಳೋದಕ್ಕೆ ಹೋಗ್ತಾರೆ. ತಪ್ಪದು, ಅದು ಅಲ್ಲ ಇದು ಅಲ್ಲ, ಜೀವನದು ಪರಮಾತ್ಮನೇ ಮಾಡಿಸ್ತಾನೆ. ಈಶ್ವರ ಪದ, ಈಶ್ವರ ಅನ್ನೋ ಪದ ಇದೆ. ರೂಢಾರ್ಥ ಪರಿತ್ಯಾಗ ದೋಷಾತ್ ಇತ್ಯಾಶಯವಾನ್ ಸಂಗತಿಂ ತಾವದಾಹ. ಈಶ್ವರ ಅನ್ನೋ ಪದ ಯಾವಾಗಲೂ ಯಾರ ಪದ, ಅದು ಯಾರ ಪರ, ರೂಢವಾಗಿರೋ ದೇವರ ಕಡೆಗೇನೆ. ಸೊ ಈಶ್ವರ ದೇವರು ಅಂತ, ಜೀವ ಎಂದು ಈಶ್ವರನಲ್ಲ. ಜೀವೇಶ್ವರ ಭೇದ ಹೇಳಬೇಕೇ ಹೊರತು ಭೇದ ಅಲ್ಲ. ಶರೀರಾಪ್ತೌ ಮೂಲ ಕಾರಣಾತ್ ಉತ್ಕ್ರಮಣೆ ಶರೀರಾತ್ ಸ್ಥಿತೌ ಗೋಲಕಾದಿಭ್ಯೋ ವಿಷಯಾನ್ ಪ್ರತಿ ಇಂದ್ರಿಯಾಣಿ ಜೀವ ಕರ್ಷತಿ ಇತಿ ಪೂರ್ವತ್ರ ಉಕ್ತಂ. ಹೇಗೆ ಹೇಳ್ತಾರೆ, ಶರೀರಾವಾಪ್ತೌ ಮೂಲ ಕಾರಣಾತ್, ಶರೀರ ಬರಲಿಕ್ಕೆ ಮೂಲ ಕಾರಣ ಯಾರೋ ಪರಮಾತ್ಮ. ಉತ್ಕ್ರಮಣೆ ಶರೀರಾತ್ ಸ್ಥಿತೌ, ಆದ್ದರಿಂದ ಶರೀರ ಬಿಟ್ಟು ಹೋಗಬೇಕಾದ್ರೆ ಇರಬೇಕಾದ್ರೆ ಗೋಲಕಾದಿಭ್ಯೋ ವಿಷಯಾನ್ ಪ್ರತಿ ಇಂದ್ರಿಯಾಣಿ ಜೀವ ಕರ್ಷತಿ. ಗೋಲಕಾದಿಗಳಿಂದ ವಿಷಯಗಳ ಅರ್ಥ ಇಂದ್ರಿಯಗಳನ್ನು ಜೀವ ಅಂದರೆ ಜೀವಶಬ್ದವಾಚ್ಯನಾದ ಪರಮಾತ್ಮ, ಜೀವೋ ವಿನಯಿತ ಸಾಕ್ಷಿ. ಆ ಅರ್ಥ ಮಾಡಬೇಕಾಗ. ಇತಿ ಪೂರ್ವೋತ್ತರೋಕ್ತ ತಥಾಚ ತಸ್ಯ ನಿಯಾಮಕಾಂತರ ಅನುಕ್ತ್ಯ ಇಂದ್ರಿಯಾಕರ್ಷಣೆ ಸ್ವಾತಂತ್ರ್ಯಂ ಪ್ರತೀತಂ ತದಯುಕ್ತಂ ಪೂರ್ವೋಕ್ತೇನ. ಇವತ್ತು ಮಾಡ್ತಾರೆ ಮಾಡ್ತಾರೆ ಅಂದರೆ ಸ್ವತಂತ್ರವಾಗಿ ಅಂತ ಅರ್ಥ ತಿಳ್ಕೊಳ್ಳೋಕೆ ಹೋಗಬೇಡಿ, ದೇವರು ಮಾಡಿಸ್ತಾನೆ ಅಂತ ಅರ್ಥ. ಪೂರ್ವೋಕ್ತೇನ ವಿರೋಧಾದಿತ್ಯಾಶಂಕ್ಯ ಈಶ್ವರಶ್ಚೈವ ತತ್ ಪ್ರತಿಪಾದಯನ್ ತತ್ ಜೀವಸ್ಯ ಸ್ವಾತಂತ್ರ್ಯಂ ನಿವಾರಯತಿ ಇತ್ಯರ್ಥ. ಆದ್ದರಿಂದ ಪರಮಾತ್ಮ ವಿಷಯ ಹೇಳ್ತಾ ಇವನಿಗೆ ಸ್ವಾತಂತ್ರ್ಯ ಎಂಬುದು ಯಾವ ಸ್ಟೇಜಲ್ಲೂ ಬರೋದಿಲ್ಲ. ಶ್ಲೋಕದ್ವಯ ಉಪಪಾದನಾಯ ಆದಿಪದಂ, ಎರಡೂ ಶ್ಲೋಕ ಸೇರಿಸೋದಕ್ಕೋಸ್ಕರ ಆಚಾರ್ಯ ಏನಂತ ಹೇಳಿದರಲ್ಲಿ ಕರ್ಷತಿ ಇತ್ಯಾದಿನ ಶರೀರಂ ಇತ್ಯಾದಿನ, ಮುಂದಿನ ಶ್ಲೋಕಗಳು ಸೇರೋ ಹಾಗೆ ಅದಕ್ಕೆ ಅವತಾರಿಕ ಕೊಟ್ಟಿದ್ದಾರೆ ಅಂತ ಅರ್ಥ. ಮುಂದೆ ಹೇಳ್ತಾರೆ, ಯತ್ರ ಯತ್ರೈವ ಸಂಯುಕ್ತೋ ಧಾತಾ ಗರ್ಭಂ ಪುನಃ ಪುನಃ ತತ್ರ ತತ್ರೈವ ವಸತಿ ನಯತ್ರ ಸ್ವಯಮಿಚ್ಛತಿ ಇತಿ ಮೋಕ್ಷಧರ್ಮೇ. ತುಂಬ ಡೀಟೇಲಾಗಿ ಅರ್ಥ ಬರೀತಾರೆ ಆಚಾರ್ಯರು ಅಲ್ಲಿ ಹಿಂದಿನ ಇಷ್ಟಕ್ಕೂ ಸೇರಾಗಿ ಅರ್ಥ ಬರೀತಾರೆ. ಯತ್ರ ಯತ್ರೈವ ಸಂಯುಕ್ತೋ ಧಾತಾ ಗರ್ಭಂ ಪುನಃ ಪುನಃ ತತ್ರ ತತ್ರೈವ ವಸತಿ ನಯತ್ರ ಸ್ವಯಮಿಚ್ಛತಿ. ನೋಡಿ, ಯತ್ರ ಯತ್ರೈವ ಸಂಯುಕ್ತ ಧಾತ, ಪರಮಾತ್ಮ ಎಲ್ಲೆಲ್ಲಿ ಪುನಃ ಪುನಃ ಗರ್ಭಂ ಯಾವ್ಯಾವ ಗರ್ಭಕ್ಕೆ ಜೀವನವನ್ನು ಕಡಿಸ್ತಾನೆ ತತ್ರ ತತ್ರೈವ ವಸತಿ, ಅಲ್ಲೆಲ್ಲಿಂದ ಹುಟ್ಟಿ ಬರಬೇಕೇ ಹೊರತು ನಯತ್ರ ಸ್ವಯಮಿಚ್ಛತಿ, ತನಗೆ ಆಪ್ಷನ್ ಇಲ್ಲ ಜೀವನಿಗೆ. ಇವತ್ತು ಗೌರ್ಮೆಂಟ್ ಸರ್ವೆ ಟ್ರಾನ್ಸ್ಫರ್ ಮಾಡಿ ತೆಪ್ಪಗೆ ಹೋಗ್ಬೇಕು ಅಂತ ಬೇರೆ ದಾರಿ ಇಲ್ಲ, ಹೋಗೋದಿಲ್ಲಾದ್ರೆ ಬಿಟ್ಟೋಗು ಅಂತ ಹೇಳ್ತಾರೆ. ಅವ್ರ ಸ್ವಾತಂತ್ರ್ಯ ಇಲ್ಲ. ಇವತ್ತು ಟ್ರಾನ್ಸ್ಫರ್ ಕೇಸೆಲ್ಲ ನೋಡಿಕೊಂಡ್ರೆ ನಮಗೆ ಇದು ಊರಿಂದ ಊರಿಗೆ ಟ್ರಾನ್ಸ್ಫರ್ ಗೊತ್ತು, ದೇಹದಿಂದ ದೇಹಕ್ಕೆ ಪರಮಾತ್ಮ ಟ್ರಾನ್ಸ್ಫರ್ ಮಾಡ್ತಾನೆ, ಗೊತ್ತಾಯ್ತಾ ಏನು ಮಾಡ್ತಾನಾಗ. ಬಟ್ ಯಾರಿಗೆ ವಿ ಐ ಪಿಗಳಿಗೆ ಏನಾಗುತ್ತೆ, ಕೇಳಿದ ಜಾಗ ಸಿಗುತ್ತೆ. ಜ್ಞಾನಿಗಳು ಏನು ಮಾಡ್ತಾರೆ, ದೇವರು ಭಕ್ತರಾದ್ರಿಂದ ಇಷ್ಟಪಟ್ಟಲ್ಲಿ ಅವ್ರಿಗೆ ಅವ್ರ ಅನುಗತ ಹುಟ್ಟಿಸೋದು ಇವನೇ, ಇವನೇ ಆರ್ಡರ್ ಮಾಡ್ಕೊಳ್ಳೋಕೆ ಬರೋದಿಲ್ಲ, ಆರ್ಡರ್ ಅವರೇ ಮಾಡಬೇಕೇ ಹೊರತು ಆರ್ಡರ್ ಮಾಡೋದು ಭಗವಂತನೇ. ತುಂಬ ಬೇಕಾದವನು ಅಂತ ಏನು ಮಾಡ್ತಾನೆ, ಕೇಳಿದ ಜಾಗ ಕೊಡ್ತಾರೆ, ಇಷ್ಟಪಟ್ಟಲ್ಲಿ ಅವತಾರ ಮಾಡೋಕೆ ಅವಕಾಶ ಕೊಡ್ತಾರೆ. ಉಳಿದವ್ರಿಗೆಲ್ಲ ಕೊಡೋದಿಲ್ಲ, ಅದನ್ನು ಉಳಿದವ್ರಿಗೆ ಕೊಡೋದಿಲ್ಲ. ಆದ್ದರಿಂದ ಅವ್ರದ್ದು ಆಪ್ಷನ್ ಇಲ್ಲ, ಎಲ್ಲರೂ ಕೇಳಿದಲ್ಲ ಕೊಟ್ಟರೆ ಅವ್ರ ಪವರ್ ಏನು ಬಂತಾಗಿದ್ದಾರೆ, ಅರ್ಥ ಆಯ್ತಾ. ನೀವು ನೀವು ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಅಷ್ಟೇ, ಅದಿಲ್ಲ. ಅದನ್ನು ಹೇಳೋದಕ್ಕೆ ಈ ತತ್ರ ತತ್ರೈವ ವಸತಿ, ಇವತ್ತೇನೇನು ಲೋಕ ವ್ಯವಹಾರ ನಡೀತಾ ಇದೆ ಎಲ್ಲ ಶಾಸ್ತ್ರ ಬೇಸ್ಡ್ ಅದು, ಅದು ಅರ್ಥ ಮಾಡ್ಕೊತಾ ಹೋದ್ರೆ ನಮ್ಗೆ ಅದಕ್ಕೆ ಇದಿಲ್ಲ. ಎಷ್ಟು ಬಂದ ಮಧ್ಯೆ ಆಡ್ತಾರೆ ಗೊತ್ತಾ, ಹೆಂಡತಿ ಒಂದು ಕಡೆ, ಗಂಡ ಒಂದು ಕಡೆ, ಮಕ್ಕಳು ಒಂದು ಕಡೆಗೆ ಕೇಳ್ತಾನೆ, ಪ್ರತಿ ವರ್ಷ ರಿಜೆಕ್ಟ್ ಮಾಡ್ತಿರ್ತಾನೆ. ತಪ್ಪು ಕೂತ್ರು ಬೇರೆ ದಾರಿನೇ ಇಲ್ಲ ಅವನಿಗೆ. ಅದು ಇಷ್ಟು ಅಸ್ವಾತಂತ್ರ್ಯ ಎದುರಿಗಿರ್ಬೇಕಾರೆ ನಮಗೆ ಇನ್ನು ದೇವ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಭಾರಿ ಸುಲಭ. ಲೋಕದ ಪ್ರತಿಯೊಂದು ಕೂಡ ದೇವ್ರ ವಿಷಯಕ್ಕೆ ಅಪ್ಲೈ ಮಾಡಿಕೊಂಡ್ರೆ ಸುಲಭ ತಿಳಿಯುತ್ತೆ. ಇದು ತುಂಬ ಗೌರ್ಮೆಂಟ್ ಗೌರ್ಮೆಂಟಿನ ಗೌರ್ಮೆಂಟ್ ಪರಮಾತ್ಮನ ಪ್ರತಿನಿಧಿ ಅಷ್ಟೇ. ಅದಕ್ಕೆ ನಾವಿಷ್ಣು ಪೃಥ್ವಿಪತಿ, ಸರ್ಕಾರದಲ್ಲಿ ಯಾರು ಸನ್ನಿಧಾನ ಅಂತಾರೆ ತಮಾಷೆ ಅಂದ್ರೆ, ಅಲ್ಲೂ ಕೂಡ ರುದ್ರಾದ ಸನ್ನಿಧಾನ ಅಂತ ಯಾರು ಹೇಳೋದಿಲ್ಲ, ಏನಂತ ಹೇಳ್ತಾರೆ ವಿಷ್ಣು ಸನ್ನಿಧಾನ ಅಂತಾನೆ ಹೇಳೋದು. ವಿಷ್ಣು ಸರ್ವತೋತ್ತ ಅಲ್ಲೂ ಬಂದು ಹೋಗ್ಬಿಟ್ಟಿದೆ. ರಾಜ ಪ್ರತ್ಯಕ್ಷ ದೇವತಾ ಅಂತ ಒಂದು ಮಾತಿದೆ, ಪ್ರತ್ಯಕ್ಷ ಕಾಣ ದೇವರು ನಮಗೆ ಕಣ್ಣಿಗೆ ಕಾಣಿದ್ರೆ ರಾಜನ ನಿಂತು ಮಾಡಿಸ್ತಾನೆ ಅಂತ ಅರ್ಥ. ಒಳ್ಳೆ ರಾಜರಾದರೆ ವಿಶೇಷ ಸನ್ನಿಧಾನ ವಿಶೇಷ, ಇಲ್ಲೇ ಇದ್ರೆ ಸಾಮಾನ್ಯ ಅಂತೂ ಮಾಡಿಸೋದು ದೇವರೇ. ಅಲ್ಲಿರಲಿ, ನಾಳೆ ಅದ್ರ ಮುಂದಿನ ಭಾಗ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತ ಪುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನೀತಿ ತಮಸಿ ತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ